ಘೋಷದೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ವೇದ ಘೋಷ, ಶ್ರೀ ರಮಾನಂದ ಭಟ್.
ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ಓಂ ಗಣನಾ ಗಣಪತಿಂ ಹವಾಮಹೇ. ಕವಿಂ ಕವೀನಾಮುಪಮಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋ ತೇಜಸ್ವೇದಸಾದನಂ. ಅಥವಾ ಅವಂತ ನಾಯತ ವಿಷ್ಣುರ ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿ ದದೇ ಪದಂ ಸಮೋಳ್ಯಮಸ್ಯ ಪಾಂ ಸುರೇ ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾ ಅದಾದ್ಯಃ. ಅಥ ಧರ್ಮಾಣಿ ಧಾರಯನ್ನ ವಿಷ್ಣಾ ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಶ್ಪಸೇ ಇಂದ್ರಸ್ಯ ಯಜ್ಜಸ್ಸಕಾ ತದ್ವಿಷ್ಣಾಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೇವ ಚಕ್ಷುರಾಚತಂ ತದ್ವಿಪ್ರಾಸೋಪಿ ಪನ್ಯವಾ ಜಾಗ್ರವಾ ಸ್ವಸ್ತನಿಂಧತೆ ವಿಷ್ಣಾರ್ಯತ್ಪರಮಂ ಪದಂ. ಹರಿಃ ಓಂ.
ವೇದ ಘೋಷ ಮಾಡಿದ ಶ್ರೀ ರಮಾನಂದ ಭಟ್ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಪ್ರಾರ್ಥನೆ ವ್ಯಾಸನಕೆರೆ ಭಾರತಿಯವರೇ.
ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಪುಂಡರೀಕಾಕ್ಷನ ಪಾಂಡವ ಪಕ್ಷನ ಕಂಡೇನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತನಂತನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತನಂತನ ಸಾಸಿರ ನಾಮದ ಶ್ರೀ ಋಷಿಕೇಶನ ಸಾಸಿರ ನಾಮದ ಶ್ರೀ ಋಷಿಕೇಶನ ಶೇಷಶಯನ ನಮ್ಮ ವಸುದೇವ ಸುತನ ಶೇಷಶಯನ ನಮ್ಮ ವಸುದೇವ ಸುತನ ಕಂಡೇನ ಗೋವಿಂದನ ಮಾಧವ ಮಧುಸೂದನ ತ್ರಿವಿಕ್ರಮ ಯಾದವ ಕುಲ ವಂದ್ಯನ ಮಾಧವ ಮಧುಸೂದನ ತ್ರಿವಿಕ್ರಮ ಯಾದವ ಕುಲ ವಂದ್ಯನ ವೇದ ವೇದಾಂದ್ಯನ ಇಂದಿರೆ ರಮಣನ ವೇದ ವೇದಾಂದ್ಯನ ಇಂದಿರೆ ರಮಣನ ಆದಿಮುರುತಿ ಪ್ರಹ್ಲಾದ ವರದನ ಆದಿಮುರುತಿ ಪ್ರಹ್ಲಾದ ವರದನ ಕಂಡೇನ ಗೋವಿಂದನ ಪುರುಷೋತ್ತಮನ ಹರಿ ಶ್ರೀಕೃಷ್ಣನ ಶರಣಾಗತ ರಕ್ಷಕನ ಪುರುಷೋತ್ತಮನ ಹರಿ ಶ್ರೀಕೃಷ್ಣನ ಶರಣಾಗತ ರಕ್ಷಕನ ಕರುಣಾಕರನಮ್ಮ ಪುರಂದರ ವಿಠಲನ ಕರುಣಾಕರನಮ್ಮ ಪುರಂದರ ವಿಠಲನ ನೆರೆ ನಂಬಿದೇನೋ ಬೇಲೂರಾತ್ಯನಿಗನ ನೆರೆ ನಂಬಿದೇನೋ ಬೇಲೂರಾತ್ಯನಿಗನ ಕಂಡೇನ ಗೋವಿಂದನ ಪುಂಡರೀಕಾಕ್ಷನ ಪಾಂಡವ ಪಕ್ಷನ ಕಂಡೇನ ಗೋವಿಂದನ.
ಪ್ರಾರ್ಥನೆ ಮಾಡಿದ ವ್ಯಾಸನಕೆರೆ ಭಾರತಿಯವರಿಗೆ ಅನಂತ ಅನಂತ ವಂದನೆಗಳು. ಈ ದಿನದ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರುವ ನಮ್ಮ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಅವರ ಶ್ರೀಮತಿಯವರು ಸಹ ಆಗಮಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಭಾರತದಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಾಶಸ್ತ್ಯವಿದೆ. ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸುತ್ತಿರುವ ನಿಮ್ಮಂತಹ ಶ್ರೋತೃಗಳು ಕಾರ್ಯರೂಪದಲ್ಲಿ ಸಾಧ್ಯವಾದಷ್ಟು ಧರ್ಮಾಚರಣೆಯನ್ನು ಮಾಡುತ್ತಿರುವುದು ಬಹಳ ಸಂತೋಷಕರ. ಈ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಈ ಪ್ರವಚನ ಕಾರ್ಯಕ್ರಮ ಎಲ್ಲಾ ಭಕ್ತಾದಿಗಳಿಂದ ನಡೆಯುತ್ತಿದೆ. ಈ ಕಾರ್ಯಕ್ರಮ ನಡೆಯಲು ತಾವೆಲ್ಲರೂ ಭಾಗಿಗಳು. ಈಗ ಸನ್ಮಾನ ಕಾರ್ಯಕ್ರಮ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯಿಂದ. ದಯವಿಟ್ಟು ಎಲ್ಲ ಸಭಿಕರು ಸ್ವಲ್ಪ ಮುಂದೆ ಸರಿದು ಜನಕ್ಕೆ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ. ಸ್ವಲ್ಪ
ರಾಜಚಂದ್ರಮಾ ಯಾವದ್ವಾಯುಪ್ಲವಾಯತಿ ತಾವಜ್ಜೀವ ಜಯಾ ಜಯ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ. ಸುಮಂಗಲೀರಿಯಂ ಮದೋರಿಮಾಂ ಸಮೇತ ಪಶ್ಯತ ಸೌಭಾಗ್ಯಮಸ್ತಿ ದತ್ವಾ ಯಾತಾ ಸಂವಿಪರೇತನ. ಯಾ ಗುಂಗೋರ್ಯಾಸಿನಿ ವಾಲೇ ಯಾ ರಾಕಾ ಯಾ ಸರಸ್ವತಿ ಇಂದ್ರಾಣಿ ಮಹ್ವಭೂತಯೇ ವರುಣಾನಿ ಸ್ವಸ್ತಯೇ.
ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಮನ ನಡೆಯಿತು. ಈಗ ವೆಂಕಟರಾವ್ ಪಂಕಜಮ್ಮ ಮತ್ತು ಕುಟುಂಬ ಪರಿವಾರ ಅವರಿಂದ ಆಚಾರ್ಯರಿಗೆ ನಮನ. ಅವರ ಮಕ್ಕಳಾದ ಅಂಬರೀಷ್ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಭಗವದ್ಭಕ್ತರಾಗಿ ನಮನ ಸಲ್ಲಿಸುತ್ತಿದ್ದಾರೆ, ಎಲ್ಲರಿಗೂ ಮಾದರಿಯಾಗಿದೆ ಅಂತ. ವೇದವ್ಯಾಸಾಚಾರ್ ವೇದವ್ಯಾಸಾಚಾರ್ಯರವರಿಂದ ಈ ದಿನ ಭಕ್ತಾದಿಗಳಿಗೆ ಫಲ ವಿನಿಯೋಗ, ಆಚಾರ್ಯರ ಒಂದು ಸಮ್ಮುಖದಲ್ಲಿ ಫಲ ವಿನಿಯೋಗ ಪ್ರವಚನ ನಡೆದ ನಂತರ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಶ್ರದ್ಧೆ ಭಕ್ತಿಯಿಂದ ಅರ್ಪಿಸುತ್ತಿದ್ದಾರೆ ಕಾಣಿಕೆ ನಮನ. ರಾಘವೇಂದ್ರರಾವ್ ಈ ಕಾರ್ಯಕ್ರಮ ಪ್ರಾರಂಭಿಸಲು ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಿತರಾಗಿ ನಮ್ಮ ಬೆನ್ನೆಲುಬಾಗಿ ನಡೆಸ್ತಾ ಇದ್ದಾರೆ. ಇವರಿಗೂ ಸಹ ರಾಘವೇಂದ್ರರಾವ್ ಎಲ್ಲಿದ್ರೂ ಬರಬೇಕಾಗಿ ಪ್ರಾರ್ಥನೆ. ರಾಘವೇಂದ್ರರಾವ್ ಕಾಲಕ್ಕೆ ಆಚಾರ್ಯರನ್ನು ತಮ್ಮ ವಾಹನದಲ್ಲಿ ಕರೆತಂದಿರುವ ಎಲ್ಲ ಭಕ್ತಾದಿಗಳಿಗೂ ಸಭಿಕರೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅನಂತಾನಂತ ವಂದನೆಗಳು. ಈಗ ಕಾರ್ಯಕ್ರಮ ಪ್ರವಚನಕ್ಕೆ ಮುಂಚೆ ಗುರುಕಾಣಿಕೆ ಸಲ್ಲಿಸತಕ್ಕಂಥವರು ಮಾಮೂಲಾಗಿ ಪೆಟ್ಟಿಗೆಯಲ್ಲಿ ಗುರುಕಾಣಿಕೆ ಸಲ್ಲಿಸಿ ಕೃತಾರ್ಥರಾಗಬೇಕು ಅಂತ ಪ್ರಾರ್ಥಿಸ್ತೀವಿ. ಹಾಗೂ ಎಲ್ಲರೂ, ಎಲ್ಲ ಮಹಿಳೆಯರು ಈ ಬಾರಿಯ ಒಂದು ಪ್ರವಚನದಲ್ಲಿ ಕ್ಯೂ ಸಿಸ್ಟಮ್ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀರಾ. ಇದೇ ರೀತಿ ಈ ದಿನ ಮಂಗಳದ ಕಾರ್ಯಕ್ರಮದಲ್ಲೂ ಸಹ ಪ್ರತಿಯೊಬ್ಬರೂ ಕ್ಯೂ ಸಿಸ್ಟಮ್ ಚೆನ್ನಾಗಿ ಫಾಲೋ ಮಾಡಿ ನಮ್ಮನ್ನು ಕೃತಾರ್ಥರಾಗಿ ಮಾಡಬೇಕು ಅಂತ ಪ್ರಾರ್ಥಿಸ್ತೀವಿ. ಗಂಡಸರಿಗೆ ಹೇಳುವ ಒಂದು ಅವಶ್ಯಕತೆ ಇಲ್ಲ, ಅವರು ತಾವೇ ತಾವಾಗಿ ಕ್ಯೂ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದಾರೆ. ಹೆಂಗಸರೆಲ್ಲರೂ ಮಾಮೂಲಾಗಿ ಯಾವಾಗಲೂ ನಡೆಸೋ ರೀತಿಯಲ್ಲಿ 8 ದಿವಸದಿಂದ ಯಾವ ರೀತಿ ನಡೆಸ್ತಾ ಇದ್ದೀರೋ ಅದೇ ರೀತಿ ಕ್ಯೂ ಸಿಸ್ಟಮಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಪ್ರಾರ್ಥಿಸಿ ಈ ಕಾರ್ಯಕ್ರಮದ ಪ್ರವಚನವನ್ನು ಮಾಡಬೇಕೆಂದು ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚನಾಚಾರ್ಯರನ್ನು ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸುತ್ತೇನೆ. ಜೈ ಶ್ರೀರಾಮ್. ಈ ದಿನದ ಸೇವಾಕರ್ತರು ವೆಂಕಟರಾವ್ ಪಂಕಜಮ್ಮ ಮತ್ತು ಕುಟುಂಬ ಪರಿವಾರ ಅವರಿಗೆ ಆಚಾರ್ಯರಿಂದ ಆಶೀರ್ವಚನ ಹಾಗೂ ಹೋಗಿ ಈ ಕಡೆ ಬನ್ನಿ. ಕಾರ್ಯಕ್ರಮ ಆರಂಭಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಜೈ ಶ್ರೀರಾಮ್.
ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತ್ಯಜೋ ಖಂಡಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ. ಜಯತ್ಯ ಸಂಖ್ಯೋರು ಬಲಾಂಬು ಪೂರೋ ವಿನೋಚ್ಯ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞನದೀಭಿರಾತ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ಸ್ವಾಂತಧ್ವಾಂತ ನಿಕೃಂತನೆ ಜಿತಮಹಾವೈಕರ್ತನಾಂಶೂರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾತತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಿತಂ ಭಾಷ್ಯಂ ಯದಾಶ್ಯಾಂಬುಜಾತ್ ಆವಿರ್ಭೂತಮಂದಬೋಧ ಭಗವತ್ ಪಾದಾಂತತದ್ವೇತತಾಂ. ಭವತಿ ಯದನುಭಾವಾದೇಡಮುಕೋಪಿ ವಗ್ನಿ ಜಡಮತಿರತಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ವಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಚಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ತವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಇಮೇಶಾದ್ಯಾಸುರಾವೋಹಂ ಇದೇ ಚೇತೋ ಹಿ ಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋನೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ನಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಚಾಮಿ ವೇಷತಃ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಯತೆ. ಗುಣಗಣ ವಿಲಯಂ ಪತಿಂ ರಮಾಯಾಃ ಜಗದಃ ಗಹನಂ ಚ ವಾಸವೀ ಸೂನುಂ ಮುನಿಕುಲ ತಿಲಕಂ ಚ ಪೂರ್ಣ ಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಭಗವದ್ಗೀತೆ ವಿಶ್ವಮಾನ್ಯವಾಗಿರತಕ್ಕಂತಹ ವಿಶಿಷ್ಟವಾದಂತಹ ಕೃತಿ. ಭಗವಂತನ ವಿಚಾರವನ್ನು ಹೇಳ್ತಕ್ಕಂಥ ಕೃತಿಗಳೇ ವಿಶ್ವಮಾನ್ಯವಾಗೋದಾದರೆ ಭಗವದ್ಗೀತೆ ಭಗವಂತನೇ ಹೇಳಿದ ಕೃತಿ ಎಂದಾಗ ಅದರ ಮಹತ್ವ ಎಷ್ಟಿರಬೇಕು ಅನ್ನೋದನ್ನು ನಾವು ಗುರುತಿಸಬಹುದು. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ಮ ವಿಸ್ತೃತ. ಮಹಾಭಾರತದಲ್ಲೇ ಬಂದಿರತಕ್ಕಂತಹ ಭಗವದ್ಗೀತಾ ಪ್ರಶಂಸೆ ಭಗವಂತನ ಬಾಯಿಂದ ಬಂದ ಮಾತು. ಅದಕ್ಕೆ ಇವತ್ತು ಜಗತ್ತು ಯೋಗ್ಯ ಜನರ ಜಗತ್ತು ಸಜ್ಜನರ ಜಗತ್ತು ಭಗವದ್ಗೀತೆಯನ್ನು ಅಷ್ಟು ಮಾನ್ಯ ಮಾಡಿದೆ. ಭಗವದ್ಗೀತೆಯ ಬಗ್ಗೆ ಮಾತಾಡೋದು, ಭಗವದ್ಗೀತೆ ನಮಗೆ ಗೊತ್ತಿದೆ, ಅದನ್ನು ಕೇಳಿದ್ದೇವೆ, ಅದರ ಹೆಸರು ಗೊತ್ತಿದೆ ಅಂತ ಹೇಳಿಕೊಂಡೇ ನಮ್ಮ ಜನ್ಮಗಳ ಪುಣ್ಯ ಅಂತ ವಿಶಿಷ್ಟವಾದ ಕೃತಿ ಭಗವದ್ಗೀತೆ. ಅದು ಕೊಡ್ತಕ್ಕಂಥ ಸಂದೇಶ ಏನು, ಅದರ ಉಪದೇಶ ಸಂದೇಶ ಎರಡೂ ಸಹ ಯಾವ ಕಾಲಕ್ಕೂ ತಾರಕವಾದವುಗಳು. ಭಗವಂತ ನಿಮಿತ್ತ ಮಾಡಿಕೊಟ್ಟಿದ್ದು, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ವಿಶ್ವಕ್ಕೆ ಕೊಟ್ಟ ಸಂದೇಶ ಅದು. ಕೇಳಿದ್ದು ಆಗ ಒಬ್ಬ ಅರ್ಜುನ, ಆದರೆ ಜಗತ್ತಿಗೆ ಸದಾಕಾಲವೂ ಸಹ ಸಂದೇಶದ ಒಂದು ಅಮೃತವನ್ನೇ ಭಗವಂತ ಮೂಲಕ ಧಾರೆ ಎರೆದಿದ್ದಾನೆ. ಆ ಸಂದೇಶ ಹೇಳಿದ್ದಾದರೆ ಉಪದೇಶ ಏನು, ಭಗವಂತ ಇದ್ದಾನೆ, ಅವನು ಸರ್ವೋತ್ತಮ. ಮತ್ತು ಜಗತ್ತು ಯಾವುದನ್ನು ಸಂಪೂರ್ಣವಾಗಿ ಮರೆತಿದೆ ಅದರ ಬಗ್ಗೆ ಗಮನ ಸೆಳಿತಕ್ಕಂಥದ್ದು ಭಗವದ್ಗೀತೆಯ ವೈಶಿಷ್ಟ್ಯ. ಇವತ್ತು ಭೌತಿಕವಾದ ಜಗತ್ತಿನ ಗೊಂದಲದೊಳಗೆ ಭಗವಂತನನ್ನೇ ಜಗತ್ತು ಮರೆತಿದೆ, ಆಧ್ಯಾತ್ಮಿಕವಾದಂತಹ ಶ್ರೇಷ್ಠವಾದಂತಹ ಒಂದು ಸಾಧನ ಮಾರ್ಗವನ್ನು ಸಂಪೂರ್ಣವಾಗಿ ಜಗತ್ತು ಕಡೆಗಣಿಸಿದೆ. ಅದನ್ನು ತಿದ್ದದೇ ಇಲ್ಲಿ ಹೊರಟಿರೋ ವಿಷಯ. ದುರ್ಯೋಧನ ಆಗಿದ್ದವನೇನೆ, ದುರ್ಯೋಧನ ಭಗವಂತನಿಗೆ ಪ್ರತಿಗಾಮಿಯಾಗಿ ಬದುಕಿದವನು, ಪಾಂಡವರು ಅನುಗಾಮಿಗಳಾಗಿ ಬದುಕಿದವರು. ಪಾಂಡವರಿಗೆ ಕೊಟ್ಟ ಸಂದೇಶ ಅಂದರೆ ಭಗವದ್ಭಕ್ತರಿಗೆಲ್ಲ ಕೊಟ್ಟ ಸಂದೇಶ, ಭೌತಿಕ ವಸ್ತುಗಳ ಬಗ್ಗೆ ತುಂಬ ಎಚ್ಚರ ಇರಲಿ ಅಂತ ಭಗವಂತ ಹೇಳ್ತಾನೆ. ಬಿಡಬೇಡಿ ಅಂತ ಭಗವಂತ ಹೇಳ್ತಾ ಇಲ್ಲ, ಬಿಟ್ಟುಬಿಡಿ ಅಂತೇನು ಹೇಳ್ತಾ ಇಲ್ಲ, ಆದರೆ ಎಚ್ಚರ ಇರಲಿ ಅಂತ ಹೇಳ್ತಾನೆ. ಭೌತಿಕ ವಸ್ತುಗಳು ಶಾಶ್ವತ ಸುಖದ ಸಾಧನವಲ್ಲವಾದ್ದರಿಂದ ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು. ಹೆಚ್ಚು ಅದರ ಬಗ್ಗೆ ನಾವು ಮಗ್ನರಾದರೆ ಅಪಾಯ ತಪ್ಪಿದ್ದಲ್ಲ. ಆದರೆ ಭಗವಂತನ ಬಗ್ಗೆ ಮಾತ್ರ ಎಷ್ಟು ತಲ್ಲೀನರಾದರೂ ಸಾಲದು. ಇದೇ ಭಗವಂತ ಕೊಟ್ಟಂಥ ದೊಡ್ಡ ಸಂದೇಶ. ಆದ್ರಿಂದಾಗಿಯೇ ಅದರ ಬಗ್ಗೆ ನಾವು ಅರ್ಥವಾಗದೆ ಕೇಳಿದರೂ ಏನೋ ಒಂದು ಸೆಳೆತ ಅದರಲ್ಲಿ ನಮಗೆ ಕಾಣುತ್ತೆ. ಏನೋ ಒಂದು ಮನಸ್ಸಿಗೆ ಸಂತೋಷ ಕೊಡತಕ್ಕಂಥ ವಿಶಿಷ್ಟವಾದ ಗುಣವನ್ನು ತೀರಾ ಮೇಲ್ನೋಟದ ಅರ್ಥ ತಿಳಿದವರು ಕೂಡ, ಆ ಶಬ್ದಗಳನ್ನೇ ಗಮನಿಸತಕ್ಕಂಥವರು ಕೂಡ ಪಡಿಬಹುದು. ಅಂಥ ಭಗವದ್ಗೀತೆಯಲ್ಲಿ ಮೊದಲ ಅಧ್ಯಾಯದಲ್ಲಿ ಭಗವಂತ ಅದನ್ನು ಉಪದೇಶ ಮಾಡತಕ್ಕಂಥ ಒಂದು ಪ್ರಸಂಗ ಸನ್ನಿವೇಶ ಹೇಗೆ ಒದಗಿತು ಅನ್ನೋದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಬುದ್ಧಕ್ಕಂತೆ ಹೊರಟ ಅರ್ಜುನ ಅಲ್ಲಿ ಇದ್ದಿದ್ದೆಲ್ಲ ಬಂಧು ಬಾಂಧವರು ಎಂಬುದನ್ನು ಕಂಡು ಕೃಪಯಾ ಪರಯಾವಿಷ್ಟ ವಿಷೀದನ್ನಿರಮಬ್ರವೀತ್, ಅತ್ಯಂತ ಹೆಚ್ಚಿನ ವಿಷಾದಕ್ಕೆ ಒಳಗಾಗಿ ಯುದ್ಧತ್ಯಾಗವನ್ನು ಮಾಡಕ್ಕೆ ಹೊರಡ್ತಾ ಇದ್ದಾನೆ, ಶಸ್ತ್ರ ಸನ್ಯಾಸವನ್ನು ಕೈಗೊಡ್ತಾ ಇದ್ದಾನೆ. ವಿಚಿತ್ರವಾದ ಒಂದು ಕೆಟ್ಟ ಕೃತಿ ಆತನ ಕಾಲಕ್ಕೆ ಬಂತು. ಆ ಕಾಲಕ್ಕೆ ಆತನಿಗೆ ಒದಗಿ ತುಂಬದೇ ಆಶ್ಚರ್ಯ. ಕೃತೆ ಬರೋದು ತಪ್ಪಲ್ಲ, ಕೆಟ್ಟ ಕೃತೆ ಬರೋದು ತಪ್ಪು. ಡಿಸರ್ವಿಂಗ್ ಆಗಿರೋ ಮೇಲೆ ಬಂದರೆ ಅದು ಕೃತೆ, ನಾನ್ ಡಿಸರ್ವ್ ಆಗಿದ್ದ ಬಂದ್ರೆ ಅದೊಂದು ಕೆಟ್ಟ ಕೃತೆ. ಅದು ಒಂದು ವಿದ್ಯಾರ್ಥಿ ತಡವಾಗಿ ಬಂದ ಕೃತೆ ತೋರಿಸಿದ್ರೆ ಒಳ್ಳೆಯದು, ಕಾಪಿ ಹೊಡಿತಾನೆ ಕೃತೆ ತೋರಿಸಿದ್ರೆ ಎಷ್ಟು ತಪ್ಪಾಗುತ್ತಾಗ, ಕಾಪಿ ಹೊಡೆಯೋ ಕೃತೆ ತೋರಿಸಿಬಿಟ್ರೆ ಎಷ್ಟು ತಪ್ಪಾಗುತ್ತೆ. ಅದು ಈ ವಿದ್ಯಾ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡುತ್ತೆ. ಅದರಿಂದ ತಡವಾಗಿ ಬಂದಿದ್ದು ಯಾವುದೋ ಕಾರಣದಿಂದ ಪಾಪ, ಅದರ ಬಗ್ಗೆ ನಾವು ವಿನಾಯಿತಿ ತೋರಿಸಿದ್ರೆ ಅರ್ಥ ಇದೆ. ಆದರೆ ಇವತ್ತು ಜನ ಏನ್ ಮಾಡ್ತಾರೆ ಗೊತ್ತಾ, ಒಂದು ಕೆಟ್ಟ ಕೃತಿಯನ್ನು ಅಪೇಕ್ಷೆ ಪಡ್ತಾರೆ ಜನ. ಮಾಡಬಾರದ ತಪ್ಪನ್ನು ಮಾಡೋದು ಕ್ಷಮಿಸಿಬಿಡಿ ಅಂತ ಕೇಳೋದು, ಅದು ಸಾಧ್ಯ ಇಲ್ಲ. ಕ್ಷಮೆಗೂ ಒಂದು ಮಿತಿ ಇದೆ. ಭಗವಂತ ಅರ್ಜುನ ಮಾಡಿದ ತಪ್ಪನ್ನು ಕ್ಷಮಿಸ್ತಾನೆ, ದುರ್ಯೋಧನ ಮಾಡಿದ ತಪ್ಪನ್ನು ಕ್ಷಮಿಸೋದಿಲ್ಲ. ಅರ್ಜುನ ತಪ್ಪುಗಳು ಒಂದು ಶಾಸ್ತ್ರದ ಪರಿಧಿಯಲ್ಲೇ ಬರತಕ್ಕಂಥ ಒಂದು ಕ್ಷಮಿಸಬಹುದಾದ ತಪ್ಪುಗಳು. ಆ ದೃಷ್ಟಿಯಲ್ಲಿ ಭಗವಂತನ ಸಂದೇಶ ಅತ್ಯಂತ ಮಾರ್ಮಿಕವಾಗಿ ಅರ್ಜುನನಿಗೆ ಮುಟ್ತಾ ಇದೆ. ಆತನಿಗೆ ಪ್ರೀತಿಯಿಂದ ಕೃಷ್ಣ ಹೇಳ್ತಾನೆ. ದುರ್ಯೋಧನ ದಾರಿ ತಪ್ಪಿದರೆ ಭಗವಂತ ಹೇಳೋದಿಲ್ಲ, ಆದರೆ ಅರ್ಜುನ ದಾರಿ ತಪ್ಪಿದಾಗ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಯಾತಕ್ಕೆ ಗೊತ್ತಾ ಅರ್ಜುನನಿಗೆ ಹೇಳ್ತೇನೆ, ಭಕ್ತೋಸಿನೇ ಸಖಾಚೇತಿ ರಹಸ್ಯಂ ಹಿ ಏತದುತ್ತಮಂ, ನನ್ನ ಭಕ್ತ ನೀನು, ಅದಕ್ಕೆ ನಿನ್ನ ಬಗ್ಗೆ ನಾನು ಕರುಣೆಯಿಂದ ಹೇಳ್ತೇನೆ ಅಂತ ಭಗವಂತ ಉಪದೇಶ ಮಾಡ್ತಾನೆ. ಇದು ಎಲ್ಲರಿಗೂ ಹೇಳಿದ ಮಾತು. ಯಾರು ಭಕ್ತರೋ ಅವರ ಬಗ್ಗೆ ಭಗವದ್ಗೀತೆಯನ್ನು ಭಗವಂತ ಕೇಳಿಸ್ತಾನೆ ಹೊರತು ಎಲ್ಲರೂ ಅದನ್ನು ಕೇಳಕ್ಕೆ ಸಾಧ್ಯ ಇಲ್ಲ. ಅರ್ಹರಿಗೆ ಮಾತ್ರ ಭಗವದ್ಗೀತೆ. ಅರ್ಹತೆಯ ಮೂಲಭೂತವಾದಂಥದ್ದಿಂದು ಭಕ್ತಿ. ಭಕ್ತೋಸಿನೇ ಸಖಾಚೇತಿ, ಅರ್ಜುನನ ಅರ್ಥ ಮಾಡಿಕೊಂಡ, ಪರಿಪರಿಯಿಂದ ಪ್ರಾರ್ಥನೆ ಮಾಡಿದ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾದಿತಾಂ ಧರ್ಮ ಸಮ್ಮೂಢಕೇತಾಹ ಯಶ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನಾನು ಶ್ರೇಯಸ್ಸನ್ನು ಕಾಣಲೇಬೇಕಿದೆ, ಅದಕ್ಕೆ ಖಚಿತವಾದ ದಾರಿಯಾವುದನ್ನು ನೀನೇ ಹೇಳಬೇಕು ಅಂತ ಹೇಳಿ ಭಗವಂತನನ್ನು ಸಂಪೂರ್ಣವಾಗಿ ಶರಣ ಹೊಂದುತ್ತಾನೆ ಅರ್ಜುನ. ಮೊದಲೇ ಹೇಳಿದಂತೆ ಕ್ಯಾಜುವಲಿ ಕೇಳೋದು ಬೇರೆ, ವಿತ್ ಆಲ್ ಟೋಟಲ್ ಇನ್ವಾಲ್ವ್ಮೆಂಟ್ ಅಂತ ಕೇಳೋದು ಬೇರೆ. ಅರ್ಜುನ ಹಾಗೆ ಕೇಳಿ ನಯೋತ್ಸೆ ಅಂತ ಮುಂದೆ ಕೂತಾಗ ಭಗವಂತ ಆದ ಸಂದೇಶವನ್ನು ಕೊಡ್ತಾನೆ. ಅಶೋಚ್ಯಾನನ್ವಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಅರ್ಜುನ, ನೀನು ಶೋಕಕ್ಕೆ ಅನರ್ಹರ ಬಗ್ಗೆ ಶೋಕ ಪಡ್ತಾ ಇದ್ದಿ, ಅದೇ ರೀತಿಯಲ್ಲಿ ಆಡಬಾರದ ಮಾತುಗಳನ್ನು ಆಡ್ತಾ ಇದ್ದಿ. ಎರಡು ತಾರಕ ಅಲ್ಲ, ನಿನಗೆ ಉದ್ಧಾರದ ಹಾದಿಯನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ನೀನು ಈಗ ಮಾಡಬೇಕಾದದ್ದು ತೋರಿಸಬೇಕಾದ ಕರುಣೆಯಲ್ಲ. ತಸ್ಮಾತ್ ಯುದ್ಧಸ್ವ ಭಾರತ, ನೀನು ಯುದ್ಧವನ್ನು ಮಾಡಬೇಕು, ಯುದ್ಧವೇ ನಿನ್ನಪ್ಪನ ದೊಡ್ಡ ಕರ್ತವ್ಯ, ಬೇರೆ ಯಾವುದೂ ಅಲ್ಲ ಅಂತ ಹೇಳಿದಾಗ ಅದನ್ನೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಎರಡನೇ ಅಧ್ಯಾಯ ಪೂರ್ತಿ ಸಾಂಖ್ಯ ಯೋಗ ಅಂತ ಅದಕ್ಕೆ ಹೆಸರು. ಸಾಂಖ್ಯ ಅಂದರೆ ಜ್ಞಾನ, ಜ್ಞಾನವನ್ನು ಹೇಳ್ತಕ್ಕಂಥ ಅಧ್ಯಾಯವಾದ್ದರಿಂದ ಜ್ಞಾನಯೋಗ ಜ್ಞಾನಯೋಗ ಅಂತ ಕರೆದಿದ್ದಾರೆ. ಆಗ ಅರ್ಜುನನಿಗೆ ಮೂಲಭೂತವಾದ ಒಂದು ಪ್ರಶ್ನೆ ಬಂತು. ಕೃಷ್ಣ, ನೀನು ಜ್ಞಾನವನ್ನು ತುಂಬ ಪ್ರಶಂಸೆ ಮಾಡ್ತಾ ಇದ್ದೆ, ಜ್ಞಾನ ದೊಡ್ಡದು, ಬುದ್ಧಿಯೋಗ ಅಂತ ವರ್ಣನೆ ಮಾಡ್ತಾ ಇದ್ದೀಯ, ಬುದ್ಧವು ಶರಣವನ್ನು ಇಚ್ಛ ಅಂತ ಹೇಳ್ತೀಯ, ಆದರೆ ನನಗೆ ಕರ್ಮವನ್ನು ಮಾಡು ಅಂತ ಹೇಳ್ತೀಯ, ಅದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ. ಯುದ್ಧದ ಜ್ಞಾನ ದೊಡ್ಡದು ಅಂದ ಮೇಲೆ ಕರ್ಮ ದೊಡ್ಡ ಅಂತ ಹೇಳಬೇಕು, ಯುದ್ಧ ಮಾಡುವಂತ ಕೇಳ್ತೀಯ. ಹಾಗಿದ್ರೆ ಬರೀ ಯುದ್ಧ ಕರ್ಮ ಅಲ್ಲ, ಅದು ಘೋರ ಕರ್ಮ. ಜಾಯಸೀತೆ ಕರ್ಮಣಸ್ಥೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಈ ಶಸ್ತ್ರಗ್ರಹಣದಂಥ ಕೆಲಸಕ್ಕೆ ನಾನು ಯಾಕೆ ತೊಡಗಿಸ್ತಾ ಇದ್ದೀನಿ? ನೀನೀಗ ಸಾಮಾನ್ಯ ಕರ್ಮವನ್ನು ಮಾಡಲಿಕ್ಕೆ ಹೇಳಿದ್ರೆ ಮಾಡಿಬಿಡ್ತೇನೆ, ಈ ಶಸ್ತ್ರಗ್ರಹಣದಂಥ ಕರ್ಮ ನನಗೆ ಯಾತಕ್ಕೆ ವಿಧಿಸ್ತೀನಿ ಅಂತ ಕೇಳುತ್ತೆ. ಇದು ಅತ್ಯಂತ ಮಾರ್ಮಿಕವಾದ ಪ್ರಶ್ನೆ, ಇದು ಪ್ರಶ್ನೆಯೇ ಮಾರ್ಮಿಕವಾದದ್ದು. ಒಳ್ಳೆ ಪ್ರಶ್ನೆ ಕೇಳಿದ್ರಿಂದ ಒಳ್ಳೆ ಉತ್ತರ ಬರ್ತಾ ಇದೆ ಆತನಿಗೆ. ನಮ್ಮ ಪ್ರಶ್ನೆನೂ ಹಾಗೇನೆ, ನಮಗೆ ಕೆಲಸನೇ ಹೇಳಬೇಡಿ, ಅಸ್ಮಾತ್ ಕೆಲಸ ಹೇಳಿದರೆ ಏನೋ ಸ್ವಲ್ಪ ಪೂಜೆ ಮಾಡಿ ಏನೋ ಸ್ವಲ್ಪ ಮಾಡಿಬಿಡ್ತೇವೆ, ಆಗಾಗ್ಯ ದೇವಸ್ಥಾನಕ್ಕೆ ಹೋಗಿ ಆಗಾಗ್ಯ ತಾನೇ ಪರವಾಗಿಲ್ಲ ಹೋಗಿಬಿಡಬಹುದು, ಆಗಾಗ್ಯ ಸತ್ಯ ಹೇಳಿ ಪರವಾಗಿಲ್ಲ, ಆಗಾಗ್ಯ ಧರ್ಮಾಚರಣೆ ಮಾಡಿ ಅಂದರೆ ಏನು ತೊಂದರೆ ಇಲ್ಲ, ಹೋಗಲಿ ಯಾವಾಗಲೂ ಮಾಡಿ ಅಂತ ಹೇಳಿದ್ದೆ ಏನೋ ಆಯಿತು ಧರ್ಮವನ್ನು ಮಾಡಿಬಿಡ್ತೀವಿ ಅಂತ ತಿಳ್ಕೊಂಬೋಣ. ಅರ್ಜುನ ಕೇಳಿದ, ಶಾಸ್ತ್ರ ಹಿಡಿ ಅಂತ ನನ್ನ ಕೇಳ್ತೀಯಲ್ಲ, ಇದೆಷ್ಟು ಕಷ್ಟ ಕಷ್ಟ ಅಂತ ಹೇಳ್ತಾರೆ. ನಮಗೆ ಅದೇ ಸಮಸ್ಯೆ, ಶಾಸ್ತ್ರ ಓದಿ ಅಂತ ಹೇಳ್ತೀರಲ್ಲ, ಇದೇ ಭಾರಿ ಸಮಸ್ಯೆ ಅಂತ ಹೇಳ್ತಾರೆ. ಶಸ್ತ್ರ ಹಿಡಿ ಎಂಬುದು ಘೋರ ಕರ್ಮ, ಶಾಸ್ತ್ರ ಓದಿ ಎಂಬುದು ಘೋರ ಕರ್ಮ. ಈ ದೊಡ್ಡ ವಿದ್ಯಾರ್ಥಿ ಎಷ್ಟು ಏನಾಗಿ ಕೆಲಸ ಮಾಡ್ತಾನೆ, ಕ್ಲಾಸಿಗೆ ಬಂದು ಕೂಡಂದ್ರೆ ಸಾರ್ ಅದೊಂದಾಗೋದಿಲ್ಲ ಅಂತ ಹೇಳ್ತಾನೆ ಪಾಪ. ಮನೆ ಕೆಲಸ ನೀರು ಎಲ್ಲ ತೊಳೆದು ಬಿಡ್ತಾರೆ, ಮನೆ ಬೇಕಾದ್ರೆ ತೊಳೆದೇ ಬಿಡ್ತಾರೆ, ತಮ್ಮ ಮನೆ ತೊಳೆದು ಬಂದಿರ್ತಾರೆ, ಈ ಮನೆ ತೊಳೆದು ಬಿಡ್ತಾರೆ ಅಷ್ಟೇ. ಇದು ತಳಿಯ ರಕ್ಷಣ ಅಲ್ಲ, ಬೇಕಾದ್ರೆ ಬಣ್ಣ ಹಚ್ತಾನೆ, ಏನೋ ಮಾಡ್ತಾನೆ, ಕಸ ಗುಡಿಸ್ತಾನೆ, ಪುಸ್ತಕ ಅಂತಷ್ಟು ಅಲರ್ಜಿ ಅವನು. ಇವತ್ತು ದೊಡ್ಡ ವಿದ್ಯಾರ್ಥಿಗೆ, ಸೋಮಾರಿ ವಿದ್ಯಾರ್ಥಿಗೆ ಪುಸ್ತಕ ಅಂದ್ರೆ ಹಾಗೆ ಅಲರ್ಜಿನೋ, ನಮಗೆ ಶಾಸ್ತ್ರಕ್ಕಂದ್ರೆ ಹಾಗೆ ಅಲರ್ಜಿ. ಬೇಕಾದ ಕೆಲಸ ಮಾಡ್ತೇವೆ, ಓದೋ ಮಾತ್ರ ನಮಗೆ ಆಗೋದಿಲ್ಲ ಅನ್ನೋ ಭಾವನೆ. ಎಷ್ಟೋ ಜನ ಇದ್ದ ದೊಡ್ಡ ದಾನಿಗಳಿದ್ದಾರೆ, ಲಕ್ಷಾಂತರ ಕನ್ಮಿಷನ್ ಕೊಟ್ಬಿಡ್ತಾರೆ, ಬೇಕಾದ್ರೆ ನೋಡ್ತೇವಲ್ಲ 10 ಲಕ್ಷ ಕೋಟಿ ಹಾಗೆಲ್ಲ ದಾನ ಮಾಡೋ ಸಿಗ್ತಾರೆ. ಆದರೆ ಶಾಸ್ತ್ರದ ಬಗ್ಗೆ ಮಾತ್ರ ಲಕ್ಷನೇ ಕೊಡೋದಿಲ್ಲ, ಲಕ್ಷಗಟ್ಟಲೆ ಅಲ್ಲ, ಒಂದು ಚೂರು ಲಕ್ಷ ಕೂಡ ಇರೋದಿಲ್ಲ. ಅದು ನಿವಾರ ಮಾಡ್ಕೊಂಬಿಡಿ, ನಾವು ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಎಷ್ಟು ತಮಾಷೆ ಇದು. ಅದು ಕೇಳುತ್ತೆ ಶಾಸ್ತ್ರ, ನೀನು ಕೋಟಿ ಕೋಟಿ ರೂಪಾಯಿ ದಾನ ಮಾಡೋದಕ್ಕಿಂತ ಶಾಸ್ತ್ರದ ಅಕ್ಷರ ಅಕ್ಷರ ಕೇಳೋದಲ್ಲ ಅಷ್ಟು, ಅದಕ್ಕಿಂತ ಹೆಚ್ಚು ಮಹತ್ವ ಇದೆ ಅಂತ ಹೇಳ್ತಾರೆ. ಇದು ವಿದ್ಯಾರ್ಥಿ ಮಾಡಬೇಕಾದ ವಿಚಾರ. ಹೇಗೆ ವಿದ್ಯಾರ್ಥಿ ಓದದೆ ಪಾಸಾಗೋ ವ್ಯವಸ್ಥೆ ಮಾಡೋದು, ಎಷ್ಟು ದುರಂತವು. ನಾವು ಶಾಸ್ತ್ರ ಶ್ರವಣ ಮಾಡದೆ ಹೋಗೋದು ಅಷ್ಟೇ ದುರಂತ. ಮತ್ತೆ ಯಾತಕ್ಕೆ ಮಾಡಬೇಕು ಅಂತ ಅರ್ಜುನ ಹೇಳ್ತಾನೆ, ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಆಗ ಭಗವಂತ ಉತ್ತರ ಕೊಡ್ತಾನೆ, ಅರ್ಜುನ ನೀನು ಕರ್ಮದಲ್ಲಿ ಯಾತ ತೊಡಸ್ತೀಯ ಅಂತ ಕೇಳ್ತೀಯ, ಘೋರ ಕರ್ಮದಲ್ಲಿ ಯಾತ ತೊಡಸ್ತೀಯ ಅಂತ ಕೇಳ್ತೀಯ, ನನ್ನ ಉಪದೇಶ ನೀನು ಸರಿಯಾಗಿ ಅನುಗ್ರಹಿಸಿಲ್ಲ. ನೋಡು ಅರ್ಜುನ, ನಾನು ಹೇಳಿದ್ದು ಲೋಕೇಶ್ವಿನ್ ದ್ವಿಧ ನಿಷ್ಠಾ ಪುರಾತೋಕ್ತ ಭಯಾನಘ, ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಜ್ಞಾನಯೋಗಿಗಳು ಅಂತ ಒಂದು ವರ್ಗದ ಜನ ಇದ್ದಾರೆ, ಕರ್ಮಯೋಗಿಗಳು ಅಂತ ವರ್ಗದ ಜನ ಇದ್ದಾರೆ. ಜ್ಞಾನಯೋಗಿಗಳಿಗೆ ಜ್ಞಾನವೇ ಪ್ರಧಾನವಾಗಬೇಕು, ಕರ್ಮಯೋಗಿಗಳಿಗೆ ಕರ್ಮ ಪ್ರಧಾನವಾಗಬೇಕು. ನೀನು ಕರ್ಮಯೋಗಿಯಾದವನು, ಜನಕಾದಿಗಳೆಲ್ಲ ಕರ್ಮಯೋಗಿಗಳು, ರಾಜ್ಯಪಾಲನೆ ಪ್ರಜಾರಕ್ಷಣೆ ಇದನ್ನು ಮಾಡ್ತಾ ಮಾಡ್ತಾ ಸಾಧನೆ ಮಾಡಿದವರು. ಸನಕಾದಿಗಳು ಜ್ಞಾನಯೋಗಿಗಳು, ಅವರೆಲ್ಲ ಪಾಠ ಪ್ರವಚನ ಜ್ಞಾನ ಕಾರ್ಯ ಮಾಡ್ತಾನೆ, ಅವರು ಸಿದ್ಧಿ ಪಡೆದವರು. ನೀನು ಈ ಗುಂಪಿಗೆ ಸೇರಿದವನಾದ್ದರಿಂದ ನಿನಗೆ ನಾನು ಕರ್ಮವನ್ನೇ ಮಾಡುವಂತ ಹೇಳ್ತೇನೆ ಅಂತ ಹೇಳಿ ಅದರ ಉಪದೇಶದ ಸಾರ ಈವರೆಗೆ ಅದನ್ನು ನೋಡಿದ್ದೇವೆ. ಕರ್ಮಾಚರಣೆ ಮಾಡಲೇಬೇಕು, ಕರ್ಮವನ್ನು ಬಿಟ್ಟು ಬಿಡೋ ಯೋಚನೆ ಮಾತ್ರ ತಲೆಯಲ್ಲಿ ಹಾಕೊಳ್ಬೇಡ, ಏಕೆಂದರೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಅಂತ ಹೇಳಿದೆ. ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ, ಅದೇ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತೆಯ ಕರ್ಮಕೃತೆ. ಕರ್ಮವನ್ನು ಮಾಡದೇ ಇರಲಿಕ್ಕೆ ಯಾರಿಗೂ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ, ಮಲಗಿದಾಗಲೂ ಸಾಧ್ಯ ಇಲ್ಲ ಅಂತ ನೋಡಿದ್ದೇವೆ ಆಗಲೇ. ಅಂದ ಮೇಲೆ ಕರ್ಮ ಬಿಡೋ ಯೋಚನೆ ಮಾಡಲೇಬೇಕು. ಮತ್ತೇನು ಮಾಡಬೇಕು, ಕೆಟ್ಟ ಕರ್ಮನೂ ಮಾಡಬಾರ್ದು. ಕರ್ಮ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ, ಕೆಟ್ಟ ಕರ್ಮ ಮಾಡಿದ್ರೆ ಸದ್ಗತಿ ಸಾಧ್ಯ ಇಲ್ಲ. ಏನು ಮಾಡಬೇಕಾಗಿದ್ರೆ, ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋ ಯ ಕರ್ಮಣಃ. ಓದ್ದೆ ಪಾಸ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಕೆಟ್ಟ ಕೆಟ್ಟ ಪುಸ್ತಕ ಓದಿ ಪಾಸ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಟೆಕ್ಸ್ಟ್ ಬುಕ್ ಹೇಗೆ ಓದಬೇಕೋ, ಇವತ್ತು ಪಠ್ಯ ಗ್ರಂಥವನ್ನು ಹೇಗೆ ಓದಬೇಕೋ, ಹಾಗೆ ನಿಯತ ಕರ್ಮಗಳನ್ನು ಮಾಡಬೇಕು. ನಿಯತ ಕರ್ಮಾನುಷ್ಠಾನವನ್ನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಇದೆಲ್ಲ ಗೊತ್ತಾಗದೆ ನಮಗೆ ಮೊದಲು ಅರ್ಥವಾಗಬೇಕಾಗಿದ್ದಿಷ್ಟು. ನಾವು ಯಾರು, ಯಾವ ಒಂದು ವರ್ಗಕ್ಕೆ ಸೇರಿದ್ದೇವೆ, ನಮ್ಮ ಪಾಲಿಗೆ ಕರ್ತವ್ಯ ಕರ್ಮ ಯಾವುದನ್ನು ಭಗವಂತ ವಿಧಿಸಿದ್ದಾನೆ, ಎಷ್ಟೊಂದು ಶ್ರದ್ಧೆಯಿಂದ ಆಚರಿಸಬೇಕು, ಆ ಬಗ್ಗೆ ಗಮನ ಕೊಟ್ಟರೆ ಮೊದಲ ಹಂತದ ಒಂದು ನಿರೂಪಣೆ. ವಿದ್ಯಾರ್ಥಿ ಓದೋದಕ್ಕಿಂತ ಸಿಲೆಬಸ್ ಕಲೆಕ್ಟ್ ಮಾಡ್ತಾನಲ್ಲ, ಪಠ್ಯಪುಸ್ತಕ ಸಂಗ್ರಹ ಮಾಡ್ತಾನಲ್ಲ, ಅದು ಮೊದಲ ಹಂತ. ಇವತ್ತು ಆ ಹಂತದಲ್ಲಿ ನಾವಿದ್ದೆ, ಸಿಲೆಬಸ್ ಏನು ಅಂತ ಕೇಳಿಕೊಳ್ಳೋದು, ಪಠ್ಯಪುಸ್ತಕ ಸಂಗ್ರಹ ಮಾಡೋದು ಆರಂಭದ ದಿವಸಗಳ ಕೆಲಸ, ಅದನ್ನು ಮೊದಲು ಮಾಡಬೇಕು. ಅದರ ಜೊತೆಗೆ ಜೊತೆ ಜೊತೆಯಾಗಿ ಓದನ್ನು ಪ್ರಾರಂಭ ಮಾಡಲಿಕ್ಕೆ ಹೋದ್ರೆ ಆಗೋದಿಲ್ಲ ಅರ್ಜುನ ಅಂತ ಹೇಳಿದ. ನಮಗೊಂದು ಸಮಸ್ಯೆ ಬರುತ್ತೆ, ಈ ರೀತಿ ಕರ್ಮಾಚರಣೆ ಮಾಡ್ತಾ ಕೂತರೆ ನಾವು ಶ್ರೇಯಸ್ಸನ್ನು ಕಾಣೋದು ಯಾವಾಗ ಅಂತ ಕೇಳಿದರೆ, ಕರ್ಮಾಚರಣೆ ಅನ್ನೋದು ಬೇರೆಯಲ್ಲ, ಶ್ರೇಯಸ್ಸಿನ ಮಾರ್ಗ ಅಂತ ಬೇರೆಯಲ್ಲ ಅಂತ ಭಗವಂತ ಹೇಳ್ತಾರೆ. ಕರ್ಮಾಚರಣೆ ನಾವು ಓದ್ತಾ ಕೂತ್ಬಿಟ್ರೆ ಪಾಸಾಗೋದು ಯಾವಾಗ ಅಂತ ಕೇಳಿದರೆ ಹೇಗೋ ಹಾಕಿ, ಸುಮ್ಮನೆ ಪುಸ್ತಕ ಓದ್ತಾ ಕೂತ್ರೆ ಪಾಸಾಗೋದು ಯಾವಾಗ ಅಂದರೆ ಓದೋದೇ ಪಾಸಾಗಲಿಕ್ಕಾದ್ದರಿಂದ ಅದು ಬೇರೆ ಇದು ಬೇರೆ ತಿಳ್ಕೊಳ್ಳೋಕೆ ಹೋಗಬೇಡ, ಬೇರೆ ದಾರಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾ. ಆಗ ಒಂದು ಸೂಕ್ಷ್ಮ ವಿಚಾರ ಬಂತು, ಜಗತ್ತನ್ನೇ ಕಾಡ್ತಕ್ಕಂಥ ಸಮಸ್ಯೆ. ಕರ್ಮ ಬಂಧಕ ಅಂದರೆ ಅಂತ ಕರ್ಮ ಯಾತಕ್ಕೆ ಮಾಡೋದು, ಕರ್ಮ ಬಂಧಕ ಅದನ್ನು ಮಾಡಿ ಏನು ಪ್ರಯೋಜನ? ಅದಕ್ಕೆ ಭಗವದ್ಗೀತೆ ಒಂದೇ ಉತ್ತರ ಕೊಟ್ಟಂತಹ ಶ್ರೇಷ್ಠವಾದಂಥ ಕೃತಿ. ಎಲ್ಲ ಶಾಸ್ತ್ರದಲ್ಲೂ ಉತ್ತರ ಬಂದಿದೆ, ಆದರೆ ನಮಗೆ ಅರ್ಥವಾಗ ಹೇಳಿದಂಥ ಹಿರಿಮೆ ಭಗವದ್ಗೀತೆ. ಸುಲಭವಾಗಿ ಭಗವಂತ ಹೇಳ್ತಾನೆ, ಅರ್ಜುನ ಕರ್ಮ ಬಂಧಕ ಅಂತ ಏನು ಕೇಳಿದ್ದೀಯಲ್ಲ ಅದು ಎಲ್ಲ ಕರ್ಮಕ್ಕೂ ಅನ್ವಯವಾದ ಮಾತಲ್ಲ. ಯಜ್ಞಾರ್ಥ ಕರ್ಮನೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞ ಅಂದರೆ ಭಗವಂತನ ಪ್ರೀತಿಗೋಸ್ಕರ ಏನು ಕರ್ಮ ಮಾಡ್ತೇವಲ್ಲ ಅದೆಂದೂ ಬಂಧಕ ಅಲ್ಲ, ಅದು ತಾರಕ. ಅನ್ಯತ್ರ ಭಗವದರ್ಪಣ ಬುದ್ಧಿಯನ್ನು ಬಿಟ್ಟು ಸುಮ್ಮನೆ ಕರ್ಮವನ್ನು ಮಾಡಿದರೆ ಅದು ಬಂಧಕ ಅಂತ ಹೇಳ್ತಾನೆ. ಕೃಷ್ಣಾರ್ಪಣ ಬುದ್ಧಿ ಇಲ್ಲ, ಅಶ್ವಮೇಧ ಯಾಗ ಮಾಡ್ತಾನೆ ಅದು ಬಂಧಕ. ಕೃಷ್ಣಾರ್ಪಣ ಬುದ್ಧಿ ಇದೆ, ಬರೀ ನೀರು ಕೊಡ್ತಾನೆ ಅದು ತಾರಕ ಅಂತ ಹೇಳ್ತಾನೆ. ಎಷ್ಟು ವ್ಯತ್ಯಾಸ ಇದೆ. ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಅಷ್ಟೇಧ ಮಾಡೋದು ಯಾಕದು ಒಂದು ಕಡೆಗೆ ಕೃಷ್ಣಾರ್ಪಣ ಬುದ್ಧಿ ಇಲ್ಲದೇನೆ. ಆದ್ರೆ ಕೃಷ್ಣಾರ್ಪಣ ಬುದ್ಧಿ ಬರೀ ನೀರು ಕೊಡೋದು, ಬರೀ ಮನೆ ಕಸ ಗುಡಿಸ್ತಾನೆ, ಅವನು ವೈಕುಂಠಕ್ಕೆ ದಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅಶ್ವಮೇಧ ಯಾಗವನ್ನು ಮಾಡಿ ತಪ್ಪಲ್ಲ, ಅದೇ ಕೃಷ್ಣಾರ್ಪಣ ಬುದ್ಧಿಯಿಂದ ಕಸ ಗುಡಿಸಿದ್ರೆ ಎಷ್ಟು ಪುಣ್ಯ ಬರೋದಾದ್ರೆ, ಕೃಷ್ಣಾರ್ಪಣ ಬುದ್ಧಿ ಅಶ್ವಮೇಧ ಯಾಗವನ್ನೇ ಮಾಡಿಬಿಟ್ರೆ ಎಂಥ ಪುಣ್ಯ ಬರುತ್ತೆ. ಅಲ್ಲೇ ದೃಷ್ಟಿಕೋನ ನೋಡುತ್ತೆ, ದುರ್ಯೋಧನ ಪುಂಡರೀಕ ಅನ್ನೋ ಯಾಗವನ್ನು ಮಾಡ್ತಾನೆ, ಪಾಂಡವರು ರಾಜಸೂಯ ಯಾಗವನ್ನು ಮಾಡ್ತಾರೆ. ಇಬ್ಬರು ಯಾಗ ಮಾಡಿದವರೇ, ಪಾಂಡವರು ರಾಜಸೂಯಾಗವನ್ನು ಮಾಡಿದ್ದಕ್ಕೆ ವಿಶ್ವದ ಚಕ್ರವರ್ತಿಗಳ ಸಾಲಿಗೆ ಸೇರ್ತಾರೆ, ಲೋಕಮಾನ್ಯರಾಗ್ತಾರೆ. ಅದರ ಸಿದ್ಧಿಯ ಒಂದು ಗುರುತು ಅಂದರೆ ಆತನ ಸಭೆಯಲ್ಲಿ ಕೃಷ್ಣ ಭಗವಂತ ಕೂತು ಅಗ್ರಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಇದು ಯಶಸ್ಸಿನ ದೊಡ್ಡ ಸಂಕೇತ, ಪಾಂಡವರ ಯಜ್ಞದ ಯಶಸ್ಸಿನ ಒಂದು ಶಿಖರಪ್ರಾಯವಾದಂಥ ಒಂದು ಸಿದ್ಧಿ ಎಂದರೆ ಕೃಷ್ಣ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿ. ಎಂಥ ಭಾಗ್ಯ ಇದು! ಕೃಷ್ಣ ವಿದುರನ ಮನೆಗೆ ಹೋಗಿ ಹಾಲು ಕುಡಿದಿದ್ದಕ್ಕೆ ನಾವು ವಿದುರನ ಭಾಗ್ಯವಿದು ಅಂತ ಹೇಳೋದಾದರೆ, ಅಗ್ರಪೂಜೆ ಸ್ವೀಕಾರ ಮಾಡಿದ ಕೃಷ್ಣ ಪಾಂಡವರಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ನಮ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ದುರ್ಯೋಧನ ಪುಂಡರೇಖ ಯಾಗವನ್ನು ಮಾಡಿದ, ಅದು ಕೆಟ್ಟ ಯಾಗ ಅಲ್ಲ, ತುಂಬ ಒಳ್ಳೆಯ ಯಾಗ, ಅನೇಕರಿಗೆ ಗೊತ್ತಿಲ್ಲ. ಪುಂಡರೇಖ ಯಾಗವನ್ನು ದುರ್ಯೋಧನ ಪಾಂಡವರು ವನವಾಸದಲ್ಲಿದ್ದಾಗ ತಾನು ಹಸ್ತಿನಾಪುರದಲ್ಲಿ ಕೂತು ಮಾಡ್ತಾನೆ. ಒಳ್ಳೆ ಪುಂಡರೀಕ ಯಾಗ ಅಂದರೆ ಪುಂಡರೀಕಾಕ್ಷನ ಯಾಗ, ದೊಡ್ಡ ಯಾಗ. ಆದರೆ ದುರ್ಯೋಧನ ಯಾಗ ಮಾಡಿದ್ದಕ್ಕೆ ಏನಾಯ್ತು ಗೊತ್ತೇನು? ಒಂದು ವರ್ಷದೊಳಗೆ ಅವರ ವಂಶ ನಿರ್ವಂಶವಾಗಿ ಯಾರು ಬರುತ್ತಲಿಲ್ಲ ವಂಶದೊಳಗೆ. ನಮಗೆ ಆಶ್ಚರ್ಯವೇ ಆಶ್ಚರ್ಯ, ಇದೇನಿದು? ಇಂಥ ಯಾಗ ಮಾಡಿ ಹೀಗಾಗಬೇಕು ಅವನ ಸ್ಥಿತಿ? ನಮ್ಮ ಕರ್ಮಕ್ಕೆ ಇದೇ ಉತ್ತರ. ಪಾಂಡವರದ್ದು ಕರ್ಮ ಅವರಿಗೆ ತಾರಕವಾಯಿತು, ದುರ್ಯೋಧನದ ಕರ್ಮ ಅವನಿಗೆ ಮಾರಕವಾಯಿತು. ಯಾತಕ್ಕೆ? ಪುಂಡರೀಕ ಯಾಗವನ್ನು ಮಾಡಿದನಲ್ಲ, ಏನು ತೊಂದರೆ ಇತ್ತು ಅದರೊಳಗೆ? ಹೇಳ್ತಾರೆ, ಪಾಂಡವರು ರಾಸುಯಾಗವನ್ನು ಮಾಡಿದ್ದು ಕೃಷ್ಣನ ಪ್ರೀತಿಗೋಸ್ಕರ. ಕೃಷ್ಣನ ಕೇಳಿಯೇ ಶುರು ಮಾಡ್ತಾರೆ, ಕೃಷ್ಣ ಯಾಗ ಮಾಡಬಹುದಾ ನಾವು ಒಂದು ಶುರು, ಅಲ್ಲಿಂದಲೇ ಶುರು ಪ್ರಾರಂಭ. ಕೊನೆಯವರೆಗೂ ಹಾಗೆ ಮಾಡ್ತಾನೇ ಹೋಗ್ತಾರೆ. ದುರ್ಯೋಧನ ಹಾಗಲ್ಲ, ಯಾರನ್ನೂ ಕೇಳೋದಿಲ್ಲ, ತಂದೆ ತೀರ್ಮಾನ ಯಾಗ ಮಾಡಬೇಕು, ಅದೇ ತಂದೆ ತೀರ್ಮಾನ. ಎರಡನೇದಾಗಿ ಯಾಗಕ್ಕೆ ಆಹ್ವಾನ ಕಳಿಸ್ಬೇಕಲ್ಲ, ಎಂತೆಂಥ ಜನಕ್ಕೆ ಆಹ್ವಾನ ಕಳಿಸಿಬಿಟ್ಟ, ಯಾರಿಗೆ ಆಹ್ವಾನ ಇಲ್ಲ ಗೊತ್ತಾ ಅದಕ್ಕೆ? ಅದು ಪುಂಡರೀಕಾಕ್ಷನ ಯಾಗ, ಪುಂಡರೀಕಾಕ್ಷ ಕೃಷ್ಣನಿಗೆ ನಿರ್ದೇಶನ ಇಲ್ಲ, ಎಂಥ ಯಾಗ ಮಾಡಿರುವ ಲೆಕ್ಕ ಹಾಕಿ ಕೃಷ್ಣನಿಗೆ ಸುದ್ದಿನೇ ಇಲ್ಲ. ಏನು ತಮಾಷೆ ಇರಬಹುದು? ಬಹುಶಃ ದುರ್ಯೋಧನದಂತೆ ಯಾಗ ಮಾಡಿದ ಪಾಪಿಷ್ಠ ಮತ್ತೊಬ್ಬರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸರ್ತಿ ಇಷ್ಟ ಇರಲಿ ಬಿಡಲಿ, ನಾವು ಯಾವ ವ್ಯಕ್ತಿ ಸಂಬಂಧಪಟ್ಟವನ್ನು ಕರೆಯಬೇಕಾಗುತ್ತೆ, ಇಷ್ಟ ಇಲ್ಲದೆ ಹೋದರೂ ಕೂಡ. ಆದರೆ ಕೃಷ್ಣನ ಯಾಗ, ಪುಂಡರೀಕಾಕ್ಷನ ಯಾಗ, ಪುಂಡರೀಕಾಕ್ಷನಿಗೆ ಆಹ್ವಾನ ಇಲ್ಲ ಅಂದ ಮೇಲೆ ಎಷ್ಟು ಕೆಟ್ಟ ಯಾಗ ಮಾಡಿದ ದುರ್ಯೋಧನ ನೋಡಿ ಅಂತ ಹೇಳಿದ್ದ. ಅದರ ಪರಿಣಾಮ ಹಾಗಾಯಿತು, ಹೋಗಲಿ ಅವರಿಗೆ ಯಾಗ ಇಲ್ಲ, ಆಹ್ವಾನ ಎಲ್ಲ ಬಿಟ್ಟುಬಿಡಿ. ಇನ್ನು ಪಾಂಡವರಿಗೆ, ಅವರಿಗೆ ಆಹ್ವಾನ ಇತ್ತಂತೆ, ಪಾಂಡವರಿಗೆ ಆಹ್ವಾನ ಕಳಿಸಿಕೊಡ್ತಾನೆ. ಪಾಂಡವ ವನವಾಸದಲ್ಲಿದ್ದಾರೆ, ದುರ್ಯೋಧನ ಕಡೆ ಒಬ್ಬನು ಹೋಗ್ತಾನೆ, ಪಾಂಡವರೇ ದುರ್ಯೋಧನ ಯಾಗ ಮಾಡ್ತಾನೆ, ನೀವೆಲ್ಲ ಬರಬೇಕು ಅಂತ ಕರೆದರಂತ. ದುರ್ಯೋಧನ ಕರೆದಲ್ಲ, ಪಾಪ ಯಾಕೆ ಬೈತೀರವನನ್ನು? ಅಲ್ಲಿ ತಮಾಷೆ ಏನು ಗೊತ್ತಾ, ವನವಾಸಕ್ಕೆ ಹೋಗಿ ಊರಿಗೆ ಬರಬಾರದು ಕರಾರು ಮಾಡಿದ್ದಾನೆ, ಈಗ ಬನ್ನಿ ಅಂತ ಕರೀತಾನೆ. ಎಷ್ಟು ತಮಾಷೆ ಲೆಕ್ಕ ಹಾಕಬೇಕು ಅಂದರೆ ಅವನು ಮೋಸ ಒದ್ದು ಆಷಾಢ ಹುಚ್ಚಿತನ ಮಾಡ್ತಾನೆ, ಹೊರಗಾಕಿದ್ದಾನೆ, ಇಲ್ಲಿ ಬನ್ನಿ ಅಂತ ಕರೀತಾನೆ. ಅದು ಬಂದರೆ ವನವಾಸ ಬೆರಕಾಯ್ತು ಅಂತ ಬೈತಾನೆ, ಬಂದು ಬಿಟ್ಟರೆ ವನವಾಸ ಬಿಟ್ಟುಬಿಟ್ರೆ ಅಂತ ಬೈತಾನೆ. ಬರೆದು ಹೋದ ನೋಡಿದ್ರೆ ಆ ಕರೆದು ಬರಲೇ ಇಲ್ಲ ಅಂತ ಹೇಳ್ತಾನೆ. ಅದು ಒಂದು ಕುತಂತ್ರ ಇರ್ಬೋದು, ಕರೆದ ಹಾಗೆ ಮಾಡಿ ಬರದಂತೆ ಮಾಡಬೇಕು. ಈ ಮಾತು ಧರ್ಮರಾಜನಿಗೆ ಅರ್ಥವಾಗಲಿಲ್ಲ, ಪಾಪ ಹೋಗಲಿ ಬಿಡು, ಇಲ್ಲಪ್ಪ ನಾವು ಬರಹಾಗಿಲ್ಲ, ಗೊತ್ತಲ್ಲ ವನವಾಸ ಮಾಡ್ತೇವೆ ಅಂತ ಅಷ್ಟೇ ನೋಯಿ ಮೈಯಿಡಾಗಿ ಹೇಳ್ತಾನೆ. ಆದರೆ ಭೀಮಸೇನ ಸುಮ್ಮನಿರೋದಿಲ್ಲ, ಕೃಷ್ಣ ಸರ್ವಜ್ಞ ಭೀಮ ಪೂರ್ಣ ಪ್ರಜ್ಞ, ಭೀಮ ಕರೆದನನ್ನು ಬಾ ಇಲ್ಲಿ ಅಂತ ಕರೀತಾನೆ. ಬಂದವನನ್ನು ನಾವು ಯಜ್ಞಕ್ಕೆ ಬರಬೇಕಾ? ಬಂದೇ ಬರ್ತೇವೆ ಅಂತ ಹೇಳ್ತೇವೆ, ಬಂದೇ ಬರ್ತೇವೆ. ಈ ಯಜ್ಞಕ್ಕಲ್ಲ, ರಣಯಜ್ಞವಾಗತ್ತಲ್ಲ ಅದಕ್ಕೆ ಬರ್ತೇವೆ, ಬಂದು ಅವನ್ನೇ ಬಲಿ ಕೊಡ್ತೇವೆ, ಹೇಳೋಗು ಅಂತ ಹೇಳಿದ್ರೆ. ಅದು ಭೀಮಸೇನ ಮಾತಿನಲ್ಲಿ ಏನು ಎರಡು ಮೂರು ಹಿಂದೆ ಮುಂದೆ ಇಲ್ಲೇ ಇಲ್ಲ, ರಣಯಜ್ಞಕ್ಕೆ ಬರ್ತೇವೆ, ಆ ಯಜ್ಞದಲ್ಲಿ ಅವನ್ನ ಬಲಿಪಶುವನ್ನು ಮಾಡ್ತೇವೆ, ಹೋಗು ಅಂತ ಕಳಿಸಿದಾಗ ದುರ್ಯೋಧನಿಗೆ ಅರ್ಥವಾಗ್ತೇವೆ ಅಂತ ಮುಂದೆ ಆಗಿದ್ದೆ ಹಾಗಾಯ್ತು. ಅಂದರೆ ತಮಾಷೆ ಏನು ಗೊತ್ತಾ, ಯಜ್ಞದ ಅಧಿಪತಿಯಾದವನು ಕೃಷ್ಣ, ಅವನಿಗೆ ಆಹ್ವಾನ ಇಲ್ಲ. ಪ್ರತಿಯೊಂದು ಯಜ್ಞವನ್ನು ಮುಂದೆ ನಿಂತು ಮಾಡಿಸೋದು ಯಾರು ಗೊತ್ತಾ? ಭಾರತೀ ರಮಣ ಮುಖ್ಯ ಪ್ರಾಣ, ಆತ ಭೀಮ, ಆತನಿಗೆ ಆಹ್ವಾನ ಇಲ್ಲ. ಇದೆಂಥ ಯಾಗವಾಗತ್ತೆ! ಆದಷ್ಟೇಲಿ ಕರ್ಮ ಬಂಧಕವಾಯಿತು ಅವನಿಗೆ, ಸರ್ವನಾಶಕವಾಯಿತು, ಆದರೆ ಪಾಂಡವರಿಗೆ ಮೋಚಕವಾಯಿತು ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಕರ್ಮಾಚರಣೆ ಪಾಂಡವರ ರಾಜಸೂಯ ಆಗದಂತೆ ಇರಬೇಕೇ ಹೊರತು ದುರ್ಯೋಧನ ಪುಂಡರೀಕೆಯಾಗದಂತೆ ಇರಬಾರದು ಅನ್ನೋದು ಈ ಮಾತಿನ ಅರ್ಥ. ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಈ ಮಾತು ಮಹಾಭಾರತಲ್ಲೇ ಬರುತ್ತೆ. ಅಲ್ಲಿ ತಮಾಷೆ ಗೊತ್ತಾ, ಬ್ರಾಹ್ಮಣರು ಅಲ್ಲಿಗೂ ಅಟೆಂಡ್ ಮಾಡಿದ್ರಂತೆ, ಬಿಡಲಿಲ್ಲ ಅವರು. ರಾಜಸೂಯಾಗೂ ಅಟೆಂಡ್ ಮಾಡಿದ್ರು, ಈ ದುರ್ಯೋಧನಿಯಾಗೂ ಅಟೆಂಡ್ ಮಾಡಿಬಿಟ್ರು, ಎರಡಕ್ಕೂ ಪ್ರೆಸೆಂಟ್ ಅವರು. ನಾವೇನು ತಗೋದು, ಬ್ರಾಹ್ಮಣರು ಬಾರಿ ಕಿತಾಪತಿ ಅವರು ಎಲ್ಲರೂ ಊಟಕ್ಕೆ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಇದು ಯಾರು ಕರೆದ್ರೆ ಊಟಕ್ಕೆ ಹೇಳಿ ಅಂತ ತಿಳ್ಕೊತೇವೆ, ಅದಕ್ಕೆ ಹೋಗಲಿಲ್ಲ ಅವರು. ಅವ್ರು ಯಾತಕ್ಕೆ ಹೋಗಿದ್ರು ಗೊತ್ತಾ? ಪಾಂಡವರು ಯಾಗಕ್ಕೆ ಹೋಗಿದ್ರು, ಕಣ್ಣಾರೆ ಕಂಡಿದ್ರು, ಇವನು ಇಂಥ ಪಾಪ, ಇವನೇನು ಮಾಡ್ತಾನೆ ನೋಡೋಣ ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋಗಿದ್ರಂತೆ. ಪಾಪ ಎಲ್ಲ ಮುಗಿದೋಯ್ತು ಯಾಗ, ಪಾಂಡವರ ಯಾಗ ಮುಗಿದ ಮೇಲೆ ಏನು ಯಾಗ, ಇಂಥ ಯಾಗ ವಿಶ್ವದ ಇತಿಹಾಸದಲ್ಲಿ ನಾಲ್ಕೇ ನಡೆದಿದ್ದು ಅಂತ ಹೇಳ್ತಾರೆ. ಪಾಂಡವರ ಯಾಗ ನಡೀತಲ್ಲ, ವಿಶ್ವದ ಇತಿಹಾಸದಲ್ಲಿ ನಾಲ್ಕು ಬಾರಿ ಮಾತ್ರ ನಡೆದ ಯಾಗ ಅದು. ಒಂದು ಮೊದಲು ಮಾಡಿದ್ದು ಭಗವಂತನಾದ ಸಾಕ್ಷಾತ್ ನಾರಾಯಣ, ಅವತಾರದಲ್ಲಿ ರಾಮದೇವರು ಮಾಡಿದ ಯಾಗ, ರಾಮದೇವರು ಮಾಡಿದ ಯಾಗ, ಅನಂತರ ಬ್ರಹ್ಮದೇವರು ಮಾಡಿದ ಯಾಗ. ಬ್ರಹ್ಮದೇವರು ಮಾಡಿದ್ದಕ್ಕೆ ಪರಮೇಷ್ಠಿ ಅಂತ ಅವರಿಗೆ ಹೆಸರು. ಪರ ಇಷ್ಠೆ ಅಂದರೆ ಯಾಗ, ಪರಮೇಷ್ಠಿ ಸರ್ವಶ್ರೇಷ್ಠವಾದ ರಾಶಿಯಾಗವನ್ನು ಮಾಡಿದ್ದಕ್ಕೆ ಅವರಿಗೆ ಪರಮೇಷ್ಠಿ ಅಂತ ಹೆಸರಾಯಿತು. ಮೂರನೆಯವರ ಆ ರೀತಿ ಮಾಡಿದ್ದು ಇಂದ್ರದೇವರು ಮಾಡಿದ್ರಂತೆ, ಯಥೇಂದ್ರಸ್ಯ ಶತಕ್ರತುತ್ವೇ ಅಂತ ಹೇಳಿದ್ದಾರೆ. ನಾಲ್ಕನೇ ಯಾಗ ಪಾಂಡವರು ಮಾಡಿದ ಯಾಗ. ಇಂಥ ವಿಶ್ವದ ಇತಿಹಾಸದ ದಾಖಲೆಯಾಗಿ ಅದು ಬಂದರೆ ಇವಂದು ಯಾಗನ ಅಂದ್ರಂತೆ. ಇವಂದು ಯಾಗನ, ಕೃಷ್ಣನೇ ಇಲ್ಲ ಇದ್ದಂಥ ಯಾಗ, ಪಾಂಡವರಿಲ್ಲ ಇದ್ದಂಥ ಯಾಗ. ಇದರಲ್ಲಿ ಯಾಗದೊಳಗೆ ಜ್ಞಾನ ಕಾರ್ಯ ದೊಡ್ಡದು. ಪಾಂಡವರ ಯಾಗದೊಳಗೆ ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹೂವಿರೇ ರಾಷ್ಟ್ರಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವ. ಯಾಗಗಳು ಅಂದರೆ ಪಾಠ ಪ್ರವಚನಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಎಂಥ ಕಾಲೇಜ್ ಗೊತ್ತೇನೆ, ನಮ್ಮ ಕಾಲೇಜು ಭಾರಿ ದೊಡ್ಡ ಕಾಲೇಜ್. ಎಂಥ ಬಿಲ್ಡಿಂಗ್ ನೋಡಿದ್ರ? ಹೌದು ಹೌದು. ಏನೇನು ಕ್ಲಾಸ್ ಮಾಡ್ತೀರಿ ಅಂದರೆ ಕ್ಲಾಸಸ್ ಮಾತ್ರ ಕಂಡಕ್ಟ್ ಮಾಡೋದಿಲ್ಲ ನಾವು. ಉಳಿದೆಲ್ಲ ಬಿಲ್ಡಿಂಗ್ ಲಗ್ನಕ್ಕೆ ನಾವು ಕಲ್ಯಾಣ ಮಂಟಪ ಮಾಡ್ತೀವಿ ಅಂತ ಕೇಳಿದರೆ ಕಾಲೇಜ್ ಬಿಲ್ಡಿಂಗ್ ಆಗುತ್ತೆ. ಅದು ಒಂದು ಕಾಲೇಜ್ ಬಿಲ್ಡಿಂಗ್ ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಹೇಳಬೇಕು, ಎಷ್ಟು ಮದುವೆಯಾಗಿದೆ ಅಂತ ಹೇಳಬೇಕು ಅಲ್ಲಿ? ತಪ್ಪು. ಇವತ್ತು ಯಾಗಗಳು ಅಂದರೆ ಪ್ರಧಾನವಾಗಿ ಆಗಬೇಕಾದದ್ದು ನಾ ಸತ್ಯನಾರಾಯಣ ಪೂಜೆ ಆಗಲಿ, ಯಾಗ ಜ್ಞಾನ ಕಾರ್ಯವಾದರೆ. ಅದಕ್ಕೆ ನಮಗೆ ಎಷ್ಟು ಬುದ್ಧಿವಂತರುಗಳು ನಮ್ಮ ಶಾಸ್ತ್ರಕಾರರು. ನಮ್ಮ ಜನ ಬಿಡೋದಿಲ್ಲ, ಬರೀ ಪ್ರಸಾದಕ್ಕೋಸ್ಕರ ಮಾಡ್ತಾರೆ ಅಂತ ಗೊತ್ತು. ತಪ್ಪಿಸಬೇಕು ಅಂತ ಏನು ಮಾಡಿದ್ದಾರೆ ಗೊತ್ತಾ? ಅದು ಕಥೆ ಅಂತ ತೋರಿಸಿದ್ದಾರೆ. ಅದಕ್ಕೆ ಸತ್ಯನಾರಾಯಣ ಪೂಜೆ ಸಾರ್ಥವಾಗಿ ಕಥೆ ಹೇಳಿದ ಮೇಲೆ ಮಾತ್ರ ಅಂತ ಹೇಳಿದರು. ಕಥೆಯಲ್ಲಿ ಜ್ಞಾನ ಕಾರ್ಯ ಬರುತ್ತಲ್ಲ, ಯಾರ್ಯಾರು ಮಾಡಿ ಏನು ಎಲ್ಲ ಹೇಳಿಬಿಡ್ತಾರಲ್ಲ, ಆ ರೂಪದಲ್ಲಾದರೂ ಕೇಳಲಿ. ನಮ್ಮ ಜನ ರಥ ಉಪಾಸನೆಯನ್ನು ಬೈತಾರೆ, ಪ್ರತಿಯೊಂದು ರಥಕ್ಕೊಂದು ಕಥೆ ಅಂತ ಇಟ್ಟಿದ್ದಾರೆ. ಕಥೆ ಕಾನ್ಸೆಪ್ಟ್ ಯಾತಕ್ಕೆ ಬಂತು ಅಂದರೆ, ಇವರು ಭಾಗವತ ಅಂತ ಕೇಳೋದಿಲ್ಲ, ಕಥೆ ನೆಪದಲ್ಲಾದರೂ ತತ್ವ ಕೇಳಲಿ ಅಂತ ಹಾಕಿರ್ತಾರೆ. ನಮ್ಮ ಜನ ಅದಕ್ಕೂ ಬಿಡೋದಿಲ್ಲ, ಮಂಗಳಾರತಿ ಅಂತ ಬಂದುಬಿಡ್ತಾರೆ ಕೊನೆಗೆ ಇದು ಬದಿ, ಅದನ್ನು ಬಿಡೋದಿಲ್ಲ. ಪ್ರಸಾದ ಇಸ್ಕೊಂಡು ಹೊರಟುಬಿಡ್ತಾರೆ. ಪ್ರಸಾದ ಸರ್ವದುಃಖಾರ ಮತ್ತು ಹೊಟ್ಟಿದ್ದೇ ಕೆಲಸ ಅಂದರೆ, ನಮ್ಮ ರಥ ಉಪಾಸಗಳ ಮೇನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಬಿಟ್ಟರೆ ಬಲಾತ್ಕಾರವಾಗಿ ಭಗವಂತನ ಕಥೆಗೆ ಬೀಗ ಹಾಕಬೇಕು. ಅಂದರೆ ಜ್ಞಾನ ಕಾರ್ಯಕ್ಕೆ ಟಚ್ ಕೊಡಲೇಬೇಕು, ಜ್ಞಾನ ಕಾರ್ಯದ ಒಂದು ವಿಶಿಷ್ಟವಾದಂಥ ಸಂಪರ್ಕ ಬರಲೇಬೇಕು. ಹೀಗೆ ಮಾಡಿದ್ದ ಕಥೆಗಳ ವೈಶಿಷ್ಟ್ಯ. ದುರ್ಯೋಧನ ಅದನ್ನು ತಪ್ಪಿಸಿಕೊಂಡ, ಹಾಳಾಗಿ ಹೋಗಿಬಿಟ್ಟ. ಇನ್ನು ಮುಂದೆ ಕರ್ಮಾಚರಣೆ ಮತ್ತೆ ಅದಕ್ಕೆ ಬರ್ತಿಬೇಕು ಗೊತ್ತ ಅರ್ಜುನ? ನಮ್ಮ ಶ್ರೇಯಸ್ಸಿಗೆ ದಾರಿ ಯಾವುದು ಅಂತ ಕೇಳ್ತೀಯಲ್ಲ, ಬ್ರಹ್ಮದೇವರು ಹಾಕಿಕೊಟ್ಟ ದಾರಿ ಇದೇ ಅಂತ ಹೇಳುತ್ತಾರೆ. ಸೃಷ್ಟಿಯ ಪ್ರಾರಂಭದಲ್ಲಿ ಯಜ್ಞವನ್ನು ಸೃಷ್ಟಿ ಮಾಡಿ, ಜನಗಳನ್ನು ಸೃಷ್ಟಿ ಮಾಡಿ, ದೇವತೆಗಳನ್ನು ತೋರಿಸಿ ಬ್ರಹ್ಮದೇವರು ಹೇಳುತ್ತಾರೆ, ಅನೇನ ಪ್ರಸವಿಷ್ಯಧ್ವಂ ಯಶವೋಸ್ತು ಇಷ್ಟ ಕಾಮಧಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಯಜ್ಞವನ್ನು ಸೃಷ್ಟಿ ಮಾಡಿದ್ದೇನೆ, ದೇವತೆಗಳನ್ನು ತೋರಿಸಿದ್ದೇನೆ, ನೀವೀಗ ಉದ್ಧಾರ ಆಗಬೇಕೋ ಇಲ್ಲೋ, ಯಜ್ಞವನ್ನು ಮಾಡಿ ಅವರು ಫಲ ಕೊಟ್ಟೇ ಕೊಡ್ತಾರೆ, ಆಯ್ತೋ ಇಲ್ಲೋ. ಇಮಿಡಿಯೇಟ್ ರೆಸ್ಪಾನ್ಸ್ ಅದೇ. ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು! ಇವತ್ತು ನಮಗೆ ದೇವತೆಗಳು ಮಳೆ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ, ನಾವು ಧರ್ಮಾಚರಣೆ ಮಾಡೋದನ್ನು ಬಿಡ್ತೇವೆ, ದೇವತೆಗಳು ಹೇಗೆ ಕೊಡ್ತಾರೆ ಹಾಗಿದ್ರೆ? ಇವತ್ತು ನಮ್ಮ ಕೆಲಸ ಸತ್ಯಂವದ ಧರ್ಮಂಚರ ಮಾತೃದೇವೋಭವ ಪಿತೃದೇವೋಭವ ಈ ಮಾತುಗಳು ಇರಬೇಕಾದ್ರೆ ಅದನ್ನು ಬಿಟ್ಟು ಬಿಟ್ಟರೆ ದೇವತೆಗಳು ಮಳೆ ಬೆಳೆ ಹೇಗೆ ಕೊಡ್ತಾರೆ ಲೆಕ್ಕ ಹಾಕಬೇಕು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಮಾಡಬೇಕಾದಂಥ ಕರ್ಮಾಚರಣೆ ಅವರಿಗೆ ಸಿದ್ಧಿಗೆ ಕಾರಣ. ಕೆಲಸದಿಂದ ಹೇಗೆ ಸಂಬಳ ಬರಲೇಬೇಕು, ಕೆಲಸ ಮಾಡ್ತೇವೆ ಅಂದರೆ ಸಂಬಳ ಹೇಗೆ ಬರಬೇಕೋ, ಇವತ್ತು ನಾವು ಧರ್ಮ ಕಾರ್ಯ ಮಾಡ್ತೇವೆ ಅಂದರೆ ನಮಗೆ ಬೇಕಾದ ಸಂಪತ್ತು ಬರಲೇಬೇಕು ಅಂತ ಅರ್ಥ. ಧರ್ಮದ ಡೆಫಿನೇಷನ್ನೇ ಅದು, ಧಾರಣಾತ್ ಧರ್ಮ ಇತ್ಯಾಹು ಅಂತಾನೆ ಅರ್ಥ. ಆಮೇಲೆ ದೇವತೆಗಳಿಗೆ ಕೊಡಬೇಕಾದ, ದೇವತೆಗಳಿಗೆ ಕೊಟ್ಟರೆ ಭಾರಿ ಪುಣ್ಯ, ಕೊಡದೆ ಹೋದರೆ ಅದು ಯಜ್ಞಯಾಗಗಳನ್ನು ಅನೇಕರು ಏನು ತಿಳ್ಕೊಂಡಿರ್ತಾರೆ ಗೊತ್ತಾ? ಅದು ಆಪ್ಷನಲ್ ಅಂತ ತಿಳ್ಕೊಂಡಿರ್ತಾರೆ, ಅದು ಐಚ್ಛಿಕ ಅಂತ ಭಾವಿಸಿರ್ತಾರೆ. ಭಗವಂತ ಹೇಳ್ತಾನೆ ಐಚ್ಛಿಕ ಅಲ್ಲ, ಅದು ಕಡ್ಡಾಯ ಅಂತ ಭಗವಂತ ಹೇಳೋದು. ಅದನ್ನು ಮಾಡಿದರೆ ಭಾರಿ ಪುಣ್ಯ, ಬಿಟ್ಟರೆ ಕೈರ್ದತ್ತ ರಪ್ರದಾಯೇಭ್ಯೋ ಯೋಹುಂಕ್ತೆ ಸ್ತೇನ ಏವ ಸಹ ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸಜೀವತಿ. ದೇವತೆಗಳಿಗೆ ವರ್ತಿಸದೇನೆ ಯಜ್ಞಯಾಗಗಳನ್ನು ಮಾಡದೇನೆ ನಾವು ತಿಂದರೆ ನಾವು ಕಳ್ಳರಾಗ್ತೇವೆ, ಪಾಪಕ್ಕೋಸ್ಕರ ಬದುಕಿದ ಮಹಾಪಾಪಿಗಳಾಗ್ತೇವೆ ಅಂತ ಎಚ್ಚರಿಸ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಯಜ್ಞಯಾಗಾದಿಗಳ ಅನುಷ್ಠಾನ ತಾರಕ, ಅವುಗಳನ್ನು ಮಾಡದೇ ಇರೋದು ಅತ್ಯಂತ ಮಾರಕ. ಕೆಲವು ಪದಾರ್ಥ ಇರುತ್ತೆ, ಮಾಡಿದರೆ ಪುಣ್ಯ ಬಿಟ್ಟರೆ ಪಾಪ ಇಲ್ಲ. ಕೆಲವು ವ್ರತಗಳನ್ನು ಮಾಡಿದರೆ ಪುಣ್ಯ ಬಿಟ್ಟರೆ ಪಾಪ ಇಲ್ಲ. ಆದರೆ ಕೆಲವು ವ್ರತ ಹಾಗಲ್ಲ, ಏಕಾದಶಿ ವ್ರತ ಮಾಡಿದರೆ ಭಾರಿ ಪುಣ್ಯ, ಬಿಟ್ಟರೆ ಅಷ್ಟೇ ಒಂದು ಪಾಪ. ಇವತ್ತು ಯಜ್ಞಯಾಗಗಳು ಹಾಗೆ, ಅದನ್ನು ಮಾಡಲೇಬೇಕು, ಬಿಡಲಿಕ್ಕೆ ಬರೋದಿಲ್ಲ. ನಮಗೊಂದು ಸೂಕ್ಷ್ಮ ಪ್ರಶ್ನೆಗೆ ಆಚಾರ ಉತ್ತರ ಕೊಡ್ತಾರೆ. ಯಜ್ಞ ಮಾಡಬೇಕಾದ್ರೆ ನಮಗೆ ವೇದ ಮಂತ್ರ ಬೇಕು, ಯಜ್ಞ ಕುಂಡ ಬೇಕು, ಅನೇಕ ಆಚಾರ್ಯರುಗಳು ಬೇಕು, ಅವರೆಲ್ಲರೂ ಯಜ್ಞ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲರೂ ಯಜ್ಞ ಮಾಡಿ ಅಂತ ಹೇಳ್ತೀಯ, ಯಾವಾಗಲೂ ಮಾಡಿ ಅಂತ ಹೇಳ್ತೀಯ, ಸಾಧ್ಯನ ಅದು ಅಂತ ಕೇಳಿದರೆ ಏಕಾಶಿ ಯಜ್ಞ ಮಾಡೋಗಿಲ್ವೇ ಇಲ್ಲ, ಕಾರಣ ಹವಿಷ್ಯ ಕೊಡೋಗಿಲ್ಲ, ದೇವತೆಗೆ ಉಪವಾಸ ಮಾಡ್ತಾರೆ ಅವತ್ತಿನ ದಿವಸ. ಇಂಥ ಸೂಕ್ಷ್ಮ ವಿಚಾರ ಹೇಗೆ ಮಾಡಬೇಕು ಅಂದರೆ ಆಗ ಆಚಾರ್ಯ ಯಜ್ಞದ ಹೊಸ ಅರ್ಥವನ್ನು ಹೇಳಿ, ಈ ಯಜ್ಞ ಒಂದು ಯಜ್ಞ ಇನ್ನೊಂದು ಯಜ್ಞ, ಯಾವುದೇ ಒಂದು ತಮ್ಮ ಪಾದನ ಕರ್ತವ್ಯ ಕರ್ಮವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇವಲ್ಲ ಅದೇ ಯಜ್ಞ ಅಂತ ಹೇಳಿಬಿಡ್ತಾರೆ. ಅದೇ ಯಜ್ಞ, ಏಕಾಶಿ ಊಟ ಮಾಡಿದರೆ ಯಜ್ಞ ಅಲ್ಲ, ತಿಂಡಿ ತಿಂದರೆ ಯಜ್ಞ ಅಲ್ಲ, ಉಪವಾಸ ಮಾಡ್ತಾನೆ ಅದೇ ಯಜ್ಞ, ಉಪವಾಸವೇ ಯಜ್ಞ. ಎಷ್ಟು ಪುಣ್ಯ ಬರುತ್ತೆ ಯೋಚನೆ ಮಾಡಿ. ನೀರು ಕೊಟ್ಟಾಗ ಹಸಿವೆ ನೀರು ಅನ್ನ ಹಾಕಿದ್ರೆ ಅದೇ ಯಜ್ಞ, ಬಾಯಾಗ ನೀರು ಕೊಟ್ಟರೆ ಅದೇ ಯಜ್ಞ. ಈ ಯಜ್ಞ ಮಾಡಲಿಕ್ಕೆ ಎಲ್ಲರೂ ಅಧಿಕಾರಿಗಳು, ಎಲ್ಲ ಕಾಲವೂ ಅಧಿಕಾರದ ಕಾಲವೇ. ಅದರಿಟ್ಟುಕೊಂಡೇ ಜಗನ್ನಾಥದಾಸರು ಹೇಳಿ, ಸರ್ವಕಾಲವು ಪರ್ವಕಾಲವು ಸರ್ವ ದೇಶವು ಪುಣ್ಯದೇಶವು ಸರ್ವ ಜೀವರು ದಾನಪಾತ್ರರು ಮೂರು ಲೋಕದೊಳು ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವವಂಜನ ವಿಮಲಮೂರ್ತಿ ಧ್ಯಾನವುಳ್ಳವಗೆ ಹರಿಕಥಾಮಸಾರದ ಮಾತು ಎಷ್ಟು ಸಾರ್ವತ್ರಿಕವಾದ ಮಾತು, ಸಾರ್ವಜನಿಕವಾದ ಮಾತು. ಜಾತಿ ಕೋಮು ಏನೇನೋ ಅದರೊಳಗೆ ಇಲ್ಲ. ಜಾತಿ ಕೋಮು ಇರೋದು ಎಷ್ಟು ಸತ್ಯನೋ, ಭಗವದ್ ಆರಾಧನೆಗೆ ಈ ಮೂಲಭೂತವಾದ ಕರ್ಮಕ್ಕೆ ಯಾರಿಗೂ ನಿಬಂಧನೆ ಇಲ್ಲ. ಪ್ರತಿಯೊಬ್ಬರಿಗೂ ಆಹ್ವಾನವು, ಸರ್ವದೇಶವು ಪುಣ್ಯ ದೇಶವು. ಎಲ್ಲ ಸ್ಥಳದಲ್ಲೂ ಮಾಡಬೇಕಾದಂಥ ಕೆಲಸ, ಹಲ್ಲುಜಿತ ಮಾಡಬೇಕಾದದ್ದು. ಹಲ್ಲುಜಿತ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ ನಾನೀಗ. ಏಕೆ, ಭಗವಂತನ ರಥ ದೇಹ ನಮ್ಮದು ಅಲ್ಲ, ದೇವರು ಕೊಟ್ಟಿದ್ದಿದೆ. ಒಂದು ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಭಗವಂತನ ಸೇವೆ ಅಂತ ಕರೆದು ಬಿಡ್ತಾರೆ. ಎಷ್ಟು ವ್ಯಾಪಕವಾದಂಥ ಸಂದೇಶ ನೋಡಬೇಕಿದೆ. ಸರ್ವಕಾಲವು ಪರ್ವಕಾಲವು. ರಾತ್ರಿ ಮಲಗಿರ್ತಾನೆ ಮದ್ದುಗಣ್ಣು, ರಾತ್ರಿ 2 ಗಂಟೆಗೆ ಯಾವಾಗ ಹೆಸರಾಗುತ್ತೆ, ನಾರಾಯಣ ಕೃಷ್ಣ ಅಂತ. ಏನೋ ಮಡಿಲು ಅನ್ನಬೇಕು ಅಂತ ಕೇಳಿದ್ರೆ ಸ್ನಾನ ಮಾಡಿಕೊಡ್ಬೇಕು ಅವನು, ಹೋಗ್ಬಿಟ್ಟು ಅವನು ಸಾಧ್ಯ ಇಲ್ಲ. ಅದನ್ನೇ ನಾರಾಯಣ ಕೃಷ್ಣ, ದೊಡ್ಡ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಮಧ್ಯಾಹ್ನ ಬೆಳಿಗ್ಗೆ 7 ಗಂಟೆಗೆ ದಾಗನ್ಬಾರ್ದು, ಸ್ನಾನ ಮಾಡಿ ಅನ್ಬೇಕಾಗ. ನಾವು ಆಗ ರಾತ್ರಿ ಬೆಳಗ್ಗೆ ಹಾಗೆ ಮಾಡ್ತೇವೆ ಅಂತ ಹೇಳಿದ್ರೆ ತಪ್ಪು. ಆ ಕಾಲಕ್ಕೆ ಅಷ್ಟನ್ನೇ ಪುಣ್ಯ ಬರುತ್ತೆ. ಎಷ್ಟು ಅಕಾಮಿಡೇಟ್ ಮಾಡೋಕ್ಕೆ ನಮ್ಮ ಶಾಸ್ತ್ರ ಅವಕಾಶ ಮಾಡಿದೆ ನೋಡಿ. ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕದೋಳು. ನಮ್ಮ ಜನ ಭಾರಿ ಬುದ್ಧಿ ಹೋದ್ರೆ ದಾನ ಕೊಡಬೇಕು ಅನ್ಕೊಂಡ್ಬಿಟ್ಟಿದ್ದೇವೆ. ರಿಸೀವ್ ಮಾಡೋಕ್ಕೆ ಒಳ್ಳೆ ಜನಗಳೇ ಇಲ್ಲವಲ್ಲ ಅಂತ ಸಮಸ್ಯೆ ಇವರಿ ಹೇಳ್ತಾರೆ. ದಾನಗಳಲ್ಲಿ ಎರಡು ವಿಧ, ಸಾಮಾನ್ಯ ದಾನಗಳು ಬೇರೆ, ವಿಶೇಷ ದಾನಗಳು ಬೇರೆ. ವಿಶೇಷ ದಾನಗಳಿಗೆ ವಿಶೇಷ ಅರ್ಹತೆ ಇರೋರು ಬೇಕು. ಸಾಮಾನ್ಯ ದಾನಗಳಿಗೆ ಅನ್ನ ಕೊಡಲಿಕ್ಕೆ, ನೀರು ಕೊಡಲಿಕ್ಕೆ ಸಹಸ್ತವರು ಸಿಕ್ಕಾಂದ್ರೆ ಬಂದು ಕೊಟ್ಬಿಡೋದೇ ಕೆಲಸ. ಬಾಯಾರ್ದಾನ ಕೊಟ್ಟಾದ್ರೆ ಸಿಕ್ಕಿಬಿಡೋದೇ ಕೆಲಸ. ಅಂತ ಅವಕಾಶ ಎಷ್ಟು ಕಳ್ಕೊತೀವಿ ಗೊತ್ತಾ? ನಾವು ದಿವಸ ಮನೆ ಬಾಗಿಲು ಬಂದನ್ನು ಕಳ್ಕೊಂಡ್ಬಿಡ್ತೇವೆ, ಭಾರಿ ತಪ್ಪು. ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕದೋಳು. ಅನ್ನಶ್ಚ ಕ್ಷುದಿತಂ ಪಾತ್ರಂ, ಅದನ್ನು ಮಾಡಿ. ಆಮೇಲೆ ಸರ್ವ ಮಾತುಗಳೆಲ್ಲ ಮಂತ್ರವು, ಎಷ್ಟು ಅರ್ಥ ಇದೆ. ಸರ್ವ ಮಾತುಗಳೆಲ್ಲ ಮಂತ್ರವು, ಆಡ ಮಾತೆಲ್ಲ ಮಂತ್ರನೇ ಅಂತ. ಆಡ ಮಾತುಗಳೆಲ್ಲ ಮಂತ್ರವೇ, ಮಂತ್ರಗಳನ್ನು ಹೆಟ್ಟಿ ಹೊರಡ್ಬಿಡ್ತಾರೆ ಅನೇಕರು. ಮಂತ್ರಗಳು ಮಾತಾಗ್ಬಿಡುತ್ತೆ, ಭಕ್ತಿಯಿಂದ ಹೋದರೆ ಮಂತ್ರಗಳು ಮಾತಾಗುತ್ತೆ, ಹರಟೆ ಆಗುತ್ತೆ. ಆದರೆ ಅನುಸಂಧಾನ ಇದ್ದರೆ ಮಾತು ಮಂತ್ರವಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಕನಕದಾಸರೇ ದೃಷ್ಟಾಂತ. ವ್ಯಾಸರಾಯರ ಹತ್ರ ಹೋದರು, ಸ್ವಾಮಿ ಮಂತ್ರ ಹೇಳಿಕೊಡಿ ಅಂತ ಕೇಳಿದರು. ಅವ್ರು ಹೇಳಿದ್ರು, ಅಲ್ಲಯ್ಯ ನಿನಗೇನು ಮಂತ್ರನೋ, ಕೋಣ ಮಂತ್ರ ಅಂದ್ರೆ ಹೇಳಿದ್ರು. ಸಾಕು ಸ್ವಾಮಿ, ಇಷ್ಟೇ ಸಾಕು ನನಗೆ ಅಂತ ಹೇಳಿದರು. ಕೋಣ 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 ಅಂತ ಕೂತ್ರೆ ಯಮದೇವರು ಕೋಣ ಬಂತಂತೆ. ಏನು ಆಶ್ಚರ್ಯ! ಇವರು ನಾರಾಯಣ ಅಂದ್ರೆ ಕೂಡ ಕೋಣ ಬರೋದಿಲ್ಲ, ಆ ಕೋಣನೂ ಬರೋದಿಲ್ಲ. ಅದಕ್ಕೆ ಇರುತ್ತೆ ನಮ್ಮ ಭಕ್ತಿ ಹೀಗೆ, ಅವ್ರ ಭಕ್ತಿ ಹಾಕಿ ನಾರಾಯಣನೇ ಹೇಳಬೇಕು. ಮುಂದೆ ಅಲ್ಲಿ ಕೋಣ ಬಂತು, ಮುಂದೆ ಕೃಷ್ಣನೇ ತಿರುಗಿಬಿಟ್ಟ. ಎಲ್ಲಿಂದ ಎಲ್ಲಿಗೆ ಹೋದರು ದಾಸರಾಯ? ಕೋಣನನ್ನು ಕರೆಸಿದ್ರು, ಕೃಷ್ಣನನ್ನು ತಿರುಗಿಸಿಬಿಟ್ರು. ಅಂದ್ರೆ ಅವರಿಗೆ ಕೋಣ ಅನ್ನೋ ಮಾತು ಮಂತ್ರವಾಯಿತು ಅಂದಮೇಲೆ ನಾರಾಯಣ ಮಂತ್ರ ಎಂಥ ಮಂತ್ರ ಆಗುತ್ತೆ ಯೋಚನೆ ಮಾಡಿ. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಪೂಜೆಯನ್ನು. ಇನ್ನೊಬ್ಬರನ್ನ ದೇವಸ್ಥಾನಕ್ಕೆ ಹೋಗಬೇಡಿ, ನೀವು ಅಲ್ಲಿ ಹೋದರೆ ನಿಮ್ಗೆ ಕಸ ಒಳ್ಳೆಕ್ಕೆ ಅವಕಾಶ ಸಿಗುತ್ತೆ ಯೋಚನೆ ಮಾಡಬೇಡಿ. ಮನೆ ಕಸ ಗುಡಿಸಿ, ಇದೇ ದೇವರ ಸೇವೆ ಅಂತ ಕೊಡಿ. ಎಷ್ಟು ಪುಣ್ಯ ಬರುತ್ತೆ ಯೋಚನೆ ಮಾಡಿ. ನನ್ನ ಮನೆ ಪಾತ್ರೆ ತೊಳಿತಾನೆ, ದೇವರ ಸೇವೆ. ಯಾಕೆ ಎಲ್ಲ ದೇವರಿಗೋಸ್ಕರ ಮಾಡ್ತೇವೆ. ಅನುಸಂಧಾನ ಬಂದರೆ ಮನುಷ್ಯ ಬದುಕಿ ಹೋಗ್ತಾನೆ. ಈ ದಾಸ ಅರ್ಥ ಆಗಬೇಕಾದ್ರೆ ಭಗವದ್ಗೀತೆ ಅರ್ಥ ಮಾಡಿಕೊಳ್ಳೋದು ಅರ್ಥ ಆಗೋದಿಲ್ಲ. ಅದು ಒಂದು ಯಜ್ಞಾರ್ಥ ಕರ್ಮನೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಈ ಅನುಸಂಧಾನ ಎಲ್ಲರಿಗೂ ಬರೋದಿಲ್ಲ. ಸರ್ವವಂದನ ವಿಮಲಮೂರ್ತಿ ಧ್ಯಾನ ಉಳ್ಳವಾಗಿ. ಸರ್ವದೇವರು ರುದ್ರದೇವರಿಂದ ವಂದನಾದ ಭಗವಂತ ಇದ್ದಾನಲ್ಲ, ಅವನ ವಿಮಲಮೂರ್ತಿಯನ್ನು ಯಾರು ಧ್ಯಾನ ಮಾಡ್ತಾರಲ್ಲ ಅವರಿಗಿದು ಸಾಧ್ಯ ಅನ್ನೋ ಮಾತು ಹರಿಕಥಾಮೃತ ಸಾರದ ಮಾತು. ಇನ್ನು ಮುಂದೆ ಭಗವಂತ ಹೇಳ್ತಾನೆ, ಅರ್ಜುನ ಇನ್ನೊಂದು ಕಾರಣಕ್ಕೂ ಕರ್ಮ ಮಾಡಬೇಕು. ಜಗಚ್ಚಕ್ರ ಅಂತ ಇದೆಯಲ್ಲ, ಜಗಚ್ಚಕ್ರದಲ್ಲಿ ಪ್ರಾಣಿಗಳಿವೆ, ಅನ್ನ ಇದೆ, ಅದಕ್ಕೆ ಮಳೆ ಬೇಕಲ್ಲ, ಮಳೆಗೆ ಸೂರ್ಯ ಬೇಕು, ಅದಕ್ಕೆ ಯಜ್ಞ ಬೇಕು, ಅದಕ್ಕೆ ಕರ್ಮ ಬೇಕು, ಕರ್ಮಕ್ಕೆ ಪರಮಾತ್ಮ ಬೇಕು, ಪರಮಾತ್ಮಕ್ಕೆ ವೇದಗಳು ಬೇಕು, ವೇದೋಚ್ಚಾರಣೆಗೆ ಜನಗಳು ಬೇಕು. ಇವತ್ತ ಕರ್ಮ ನಮ್ಮ ಸೇರಿಕೊಂಡಿದೆ. ಆ ಸೈಕಲ್ ಕಂಪ್ಲೀಟ್ ಆಗಬೇಕಾದ್ರೆ ಕರ್ಮವನ್ನು ಮಾಡಲೇಬೇಕು. ಆದ್ದರಿಂದ ನಾವು ಆ ಸ್ಥಾನದಲ್ಲಿ ವರ್ತಿಸ್ತೇವೆ. ಇವತ್ತು ಎಷ್ಟೋ ಮಿಷನ್ ಇದೆ, ಒಂದು ಸ್ಕ್ರೂ ಹೋಗಿಬಿಟ್ಟಿದೆ, ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸ್ಕ್ರೂಗೋಸ್ಕರ ವೆಹಿಕಲ್ ನಿಂತು ಹೋಗ್ಬಿಡುತ್ತೆ, ಅದು ಹಾಕಿಬಿಟ್ರೆ ಹೋಗುತ್ತೆ ಆ ಸೈಕಲ್. ಅದು ಒಂದು ಆ ಸ್ಕ್ರೂ ಕೊಟ್ಟವರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ಕೊಂಡ್ಬಿಡ್ತಾರೆ, ಅಬ್ಬ ಎಷ್ಟು ಉಪಕಾರ ಮಾಡಿದೆ ನೀನೀಗ. ಆ ರೀತಿಯಲ್ಲಿ ನಮ್ಮ ಪಾಲಿನ ಕರ್ತವ್ಯ ಕರ್ಮ ಇದೆಯಲ್ಲ, ಅದು ಭಾರಿ ದೊಡ್ಡ ಯಜ್ಞ. ಆಫೀಸ್ ಇರುತ್ತೆ, ಎಲ್ಲ ಅಪಾಯಿಂಟ್ ಮಾಡಿರ್ತಾರೆ.